ಪ್ರತಿಪಾದನಾವಸರೆ ಕಾಮತ್ಯಾಗ ಪರಂತಪಃ ಇತಿ ಅಭಿಹಿತಂ ತದಯುಕ್ತಂ. ಈಗ ಭಾರಿ ದೊಡ್ಡ ತಪಸ್ಸ್ಯಾವುದು ಅಂತ ಕೇಳಿದರೆ ಕಾಮತ್ಯಾಗ ಪರಂತಪಃ, ಯಾವುದೇ ಆಸೆಯನ್ನು ಬಿಡೋದಿದೆಯಲ್ಲ ಅದು ದೊಡ್ಡ ತ್ಯಾಗ, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ ಹೇಳ್ತಾರೆ. ಕಾಮತ್ಯಾಗವೇ ತಪಸ್ಸು. ತದಯುಕ್ತಂ ಕಾಮಶೈವ ತ್ಯಾಗೆ ಮಹೋಪಪ್ಲವ ಆಪಾತ. ಆಗ ಪ್ರಶ್ನೆ ಬಂತು, ಕಾಮತ್ಯಾಗವೇ ತಪಸ್ಸು ಅಂತ ಕರೆಯೋದಾದರೆ ಮಹಾ ಉಪಪ್ಲವ ಆಪಾತ, ಬಹಳ ಅನರ್ಥ ಆಗುತ್ತೆ ಅಂತ ಹೇಳ್ತಾರೆ. ಏನು ಅನರ್ಥ? ನಹಿ ವಿನಾ ಮೋಕ್ಷಕಾಮಂ ತತ್ ಸಾಧನೇಶು ಕಾಮೋ ಭವತಿ. ಕಾಮನೇ ಬಿಡಬೇಕು ಅಂತ ಆಸೆನೇ ಬಿಡಬೇಕು ಅಂತಾಯಿತು. ಆಸೆ ಬಿಡಬೇಕು ಅಂತ ಹೇಳಿದರೆ ಮೋಕ್ಷದಾಸನೇ ಬಿಡಬೇಕು ಅಂತಾಯಿತು. ಮೋಕ್ಷದಾಸನೇ ಬಿಡೋದಾದರೆ ತತ್ ಸಾಧನೇಶು ಕಾಮೋ ಕಥಂ ಭವತಿ, ಆ ಮೋಕ್ಷ ಸಾಧನದಲ್ಲಿ ಆಸೆ ಬರೋ ಚಾನ್ಸಸ್ಸೇ ಇಲ್ಲ. ನಿಜ ತತ್ವೇನ ತತ್ರ ಪ್ರವೃತ್ತಿಯುಕ್ತ, ಆಗ ಸರಿಯಾದ ರೀತಿಯಲ್ಲಿ ಆ ಮೋಕ್ಷ ಸಾಧನದಲ್ಲಿ ಪ್ರವೃತ್ತಿ ಆಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ಇತ್ಯತಃ ತತ್ರ ತ್ಯಾಜ್ಯತೆಯ ಉಕ್ತಃ ಕಾಮಃ ಈದೃಶ ಇತಿ ನ ಉಕ್ತ ಅನುಪತ್ತಿ ರೀತಿ ಅಭಿಪ್ರೇತ್ಯಾ ಪಾರ್ಥಾರ್ಥೇ ಹೈವೇದಿ. ಅದಕ್ಕೆ ಹೇಳ್ತಾರೆ ಆ ರೀತಿ ಅರ್ಥ ಅಲ್ಲ. ಕಾಮತ್ಯಾಗ ಕಾಮತ್ಯಾಗ ಅಂದ್ರೇನು? ಮೋಕ್ಷದ ಆಸೆ ಬಿಡಬೇಕು, ಜ್ಞಾನದ ಆಸೆ ಬಿಡಬೇಕು ಅಂತ ಅರ್ಥ ಅಲ್ಲ. ಯಾವ ಕಾಮ ಬಿಡಬೇಕು ಅಂತ ಹೇಳ್ತಾರೆ. ಪರೇಷು ಮೋಕ್ಷ ತತ್ಸಾಧನಾತಿರಿಕ್ತು ತದ್ವಿರೋಧಿಷು ಅರ್ಥೇಷು ಇಹ ಕಾಮಯೇವ. ಪರೇಷು ಮೋಕ್ಷ ಸಾಧನ ಅತಿರಿಕ್ತು ತದ್ವಿರೋಧಿಷು, ಮೋಕ್ತ ಸಾಧನವನ್ನು ಬಿಟ್ಟು ಮೋಕ್ಷಕ್ಕೆ ವಿರೋಧಿ ಆಗ್ತಕ್ಕಂಥ ಪದಾರ್ಥಗಳಿದೆಯಲ್ಲ ಅವುಗಳಲ್ಲಿ ಕಾಮ ಇದೆಯಲ್ಲ ಅದನ್ನು ಬಿಡಬೇಕೇ ಹೊರತು ಬೇರೆದನ್ನು ಬಿಡೋದಲ್ಲ. ಅದಕ್ಕೆ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ದೇವರ ವಿಭೂತ್ ಸನ್ನಿಧಾನ ಇರೋದರಿಂದ ಅದನ್ನು ಬಿಡಬಾರದು, ನಿಷಿದ್ಧ ಕಾಮನೆ ಮಾತ್ರ ಬಿಡಬೇಕು ಅಂತ ಅರ್ಥ. ಆದ್ದರಿಂದ ಕಾಮತ್ಯಾಗ ಪರಂತಪಃ ಅಂಬೋದು ಸ್ಪಷ್ಟ ಅರ್ಥ ಆಯ್ತಾಗ. ಎಲ್ಲ ದೊಡ್ಡ ತಪಸ್ಸಿಗಿಂತ ಇದ್ದರೆ ತಪಸ್ಸು ಮಾಡ್ತಾರೆ, ಇಂಥದ್ದು ಬೇಕು ಅಂತ ತಪಸ್ಸು ಮಾಡ್ತಾರೆ. ತಪಸ್ಸಾಗಲಿಲ್ಲ ಅಂತ, ಯಾಕೆ ಬೇಕು ಅಂತಷ್ಟು ತಪಸ್ಸೋಯಿತು ಅಂತ ಹೇಳಿ ಏನೂ ಬೇಡ ಅಂದಾಗ ತಪಸ್ಸಾಗುತ್ತೆ. ಸೊ ಯಾವ ಫಲವನ್ನು ಕೇಳಬಾರ್ದು, ಹರಿಪ್ರೀತಿ ಇತ್ಯಾದಿ ಬಿಟ್ಟುಬಿಟ್ರೆ ಬೇರೆ ಫಲ ಕೇಳಬಾರ್ದು, ಅದು ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ದೊಡ್ಡ ತಪಸ್ಸು ಮಾಡಿ ಹಿರಣ್ಯಕಷ್ಟು ಮೊದಲಾದವರು ತಪಸ್ಸುಗಳಲ್ಲ, ಅದಕ್ಕೆ ಅಪೇಕ್ಷೆ ಇತ್ತು ಅವರಿಗೆ. ಆದರೆ ಅದಿಲ್ಲ, ಧರ್ಮವ್ಯಾದ ದೊಡ್ಡ ತಪಸ್ಸು ಮಾಡ್ತಾರೆ, ಮನೆ ಮಾಂಸ ಮಾಡ್ತಾ ಮಾರಾಟ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾರೆ. ಯಾತಕ್ಕೆಂದರೆ ಇದೇನಿಲ್ಲ, ಬರೀ ಕರ್ತವ್ಯ ಬುದ್ಧಿ ಅಷ್ಟೇ, ಕಾಮನೆ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಬಹಳ ದೊಡ್ಡ ತಪಸ್ಸು ಅಂದರೆ ಆಸೆಯನ್ನು ಬಿಡೋದು, ಅದು ಮಹಾಫಲೇಶು ಕದಾಚಾರ ಪದ ದೊಡ್ಡ ತಪಸ್ಸು. ಅದನ್ನು ತಿಳಿಸಿದೆ ಕಿಂ ತತ್ ಮೋಕ್ಷ ಸಾಧನ ನತು ಮೋಕ್ಷ ಸಾಧನ ಮೋಕ್ಷ ತತ್ ಸಾಧನೇಶು ಇದೆ. ಮೋಕ್ಷದಲ್ಲಾಗಲಿ ಮೋಕ್ಷ ಸಾಧನದಲ್ಲಾಗಲಿ ಎಂದೂ ಕೂಡ ಕಾಮನೆಯನ್ನು ಬಿಡಬಾರದು. ಕಿಂ ತ ಅದಕ್ಕೆ ಭೀಮಸೇನ ದೇವರು ಕಾಮನೆ ಭಾರಿ ಶ್ರೇಷ್ಠ ಅಂತ ಅದಕ್ಕೆ ಹೇಳಿದರು ಅಂದರೆ ಈ ಅರ್ಥದಲ್ಲಿ ಹೇಳಿದ್ರು ಕಿಂ ತನ್ ಮೋಕ್ಷ ಸಾಧನಮಿತ್ಯತೋ ದ್ವಿವಿಧೇಶು ಅಧಿಕಾರಿಷು ಆದ್ಯಸ್ಯ ಪರಮಾತ್ಮನೋ ಧ್ಯಾನಾಧಿಕಮೇವ ದ್ವಿತೀಯಸ್ಯ ತು ಪರೋಪಕಾರಾಯ ಪ್ರವೃತ್ತಿ ಇತ್ಯಾಶಯೇನ ಆದ್ಯಂ ತಾವತಃ ಪರಾರ್ಥೇ ಹೈವೇದಿ. ಮೋಕ್ಷ ಸಾಧನ ಯಾವುದು ಅಂತ ಕೇಳಿದರೆ ದ್ವಿವಿಧೇಶು ಅಧಿಕಾರಿಷು ಆದ್ಯಸ್ಯ ಪರಮಾತ್ಮನೋ ಧ್ಯಾನಾಧಿಕಮೇವ. ಹಿಂದೆ ಹೇಳಿದ ಎರಡು ಅಧಿಕಾರಿಗಳಿದ್ದ, ಸಿದ್ಧ ಅಂತ ಒಬ್ಬ, ಸಾಧಕ ಅಂತ ಒಬ್ಬ. ಅದರಲ್ಲಿ ಸಾಧಕ ವ್ಯಕ್ತಿ ಇದ್ದಾರಲ್ಲ, ಆತನಿಗಿರೋ ಕರ್ತವ್ಯ ಬೇರೆ. ಸಿದ್ಧ ವ್ಯಕ್ತಿಗಿರೋ ಕರ್ತವ್ಯ ಏನು ಅಂದರೆ ಆದ್ಯಸ್ಯ ಸಿದ್ಧಸ್ಯ ಪರಮಾತ್ಮನೋ ಧ್ಯಾನಾಧಿಕಮೇವ ಶಮಃಕಾರಣ ಮುಚ್ಚತೆ. ಪರಮಾತ್ಮನ ಧ್ಯಾನಾದಿಗಳನ್ನು ಮಾಡ್ಕೊಂಡು ಕೊಡೋದು ಅತಿ ಶ್ರೇಷ್ಠ ಸಿದ್ಧ ಪುರುಷರಾದರೆ. ದ್ವಿತೀಯಸ್ಯ ತು ಪರೋಪಕಾರಾಯ ಪ್ರವೃತ್ತಿರೇವ. ಆದರೆ ಎರಡನೇವರಿದ್ದನ್ನು ಸಾಧಕ ಇದ್ದಾನಲ್ಲ, ಅದೇನು ಮಾಡಬೇಕು? ಪರೋಪಕಾರಕ್ಕೋಸ್ಕರ ಪ್ರಯತ್ನ ಪಡಬೇಕು. ಈ ಜಾತೆಯನ್ನು ಆದ್ಯಂ ತಾವದಾಹ, ಅದಕ್ಕೆ ಮೊದಲನೇ ಹೇಳ್ತಾರೆ ಯಾರಿಗೆ ಧ್ಯಾನವನ್ನು ಕರ್ತವ್ಯ ಧ್ಯಾನ ಕರ್ತವ್ಯ ಸಿದ್ಧರಿಗೆ ಮೊದಲು ಹೇಳಿ ಪರೋಪಕಾರ ಕರ್ತವ್ಯ ಅಂತೇಳಿ ಸಾಧಕರಿಗೆ ಹೇಳ್ತಾರೆ. ಎರಡು ಮುಖ್ಯ ಇದೆ. ಪರೋಪಕಾರ ಮಾಡೋದು ಪುರುಷ ಜ್ಞಾನಕ್ಕೆ ದೊಡ್ಡ ಸಾಧನ, ಪರ ಅಪಕಾರ ಮಾಡೋದು ಮೋಕ್ಷ ಸಾಧನ ಭಾರಿ ಅಡ್ಡಿ. ಅದು ಪರಾಪಕಾರ ಯಾವ ಕಾಲಕ್ಕೂ ಮಾಡಬಾರದು. ಅತ್ರ ಇಹಾಪದಂ ಸತ್ತತ್ಕಾರ್ಯ ಸಂಬಂಧಿ ಪರಂ ಹರೇರ್ ಧ್ಯಾನಾಧಿಕಂ ಕರ್ತವ್ಯಮಿತ್ಯುದಿತೆ ಕುತಶ್ಚೇತ್ ಧ್ಯಾನಂ ಕರ್ತವ್ಯಂ ಅನ್ಯೇಷಾಮಪಿ ಧ್ಯೇಯಾನಾಂ ಸತ್ವಾದಿತಿ ಸತ್ಯಂ. ಅದಕ್ಕೆ ಹೇಳಿದರು, ಹರಿಯ ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಇನ್ನು ಬೇಕಾಶ್ ಪದಾರ್ಥಗಳಿವೆ ಧ್ಯಾನ ಮಾಡಲಿಕ್ಕೆ, ಹರಿಧ್ಯಾನವನ್ನೇ ಯಾತಕ್ಕೆ ಮಾಡಬೇಕು ಅಂದರೆ, ತಥಾಪಿ ಅಯಮೇವ ಧ್ಯೇಯ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ದೇವರನ್ನೇ ಧ್ಯಾನ ಮಾಡಬೇಕು ಯಾತಕ್ಕೆ, ಮೋಕ್ಷ ಸಾಧನತೈ ವಹಿತಂ ಪ್ರಕೃತಂ. ಸಾಧನ ಅಂದರೆ ಮೋಕ್ಷ ಸಾಧನ. ಸೊ ಮೋಕ್ಷ ಸಾಧನ ಅಂದರೆ ಮೋಕ್ಷ ಕೊಡೋನು ಧ್ಯಾನ ಮಾಡಬೇಕು, ಮೋಕ್ಷ ಕೊಡೋ ನಾರಾಯಣ ಒಬ್ಬನೇ, ಆದರೆ ಅವನ ಧ್ಯಾನವನ್ನೇ ಮಾಡಬೇಕು ಅಂತ ಅರ್ಥ. ಮೋಕ್ಷ ಸಾಧನತೈವಿಧಂ ಪ್ರವೃತ್ತಂ ತಾದೃಶಂಚ ಹರೇ ಧ್ಯಾನಮೇವ ಭವೇತ್. ಅಂಥ ಮೋಕ್ಷ ಕೊಡೋ ಹರಿ ಆದ್ದರಿಂದ ಹರಿಧ್ಯಾನವನ್ನೇ ಮಾಡಬೇಕು. ಅರ್ಥ ತಾವತ್ ತ್ರಿವಿಧ ಏವ ಲೋಕೆ, ಮತ್ತಿನ್ನೂ ವಿಶ್ಲೇಷಣವನ್ನು ಹೇಳ್ತಾರೆ. ಅರ್ಥ ತಾವತ್ ತ್ರಿವಿಧ ಏವ ಲೋಕೆ. ಈ ಪುರುಷಾರ್ಥ ಅನ್ನೋದು ಮೂರು ವಿಧ, ಉತ್ತಮೋ ಮಧ್ಯಮೋ ಅಧಮಃ ಇತಿ. ಉತ್ತಮ ಪುರುಷಾರ್ಥ, ಮಧ್ಯಮ ಪುರುಷಾರ್ಥ, ಅಧಮ ಪುರುಷಾರ್ಥ ಅಂತೇಳಿ ಪುರುಷಾರ್ಥ ಮೂರು ವಿಧ. ವಿಧಾಂತರಾಭಾವ, ನಾಲ್ಕನೇ ಪುರುಷಾರ್ಥ ಅಂತ ಇಲ್ಲ. ಮೋಕ್ಷತತ್ವಂಚ ಉತ್ತಮಾರ್ಥಶೈವ. ಮೋಕ್ಷತತ್ವ ಮೋಕ್ಷ ಕೊಡ್ತಕ್ಕಂಥದ್ದು ಯಾವುದರಿಂದ? ಉತ್ತಮ ಪುರುಷಾರ್ಥದಿಂದ ಹೊರತು ಬೇರೆದಿಂದ ಆಗೋ ಸಾಧ್ಯತೆ ಇಲ್ಲದೆ. ತಥೋ ಅನ್ಯಸ್ಯ ಸ್ವಾತಂತ್ರ್ಯಾಭಾವೇನ ತದಯೋಗಾತ್. ತಥೋ ಅನ್ಯಸ್ಯ, ವಿಷ್ಣುವನ್ನು ಬಿಟ್ಟು ಬೇರೆಯವರಿಗೆ ಸ್ವಾತಂತ್ರ್ಯ ಅಭಾವೇನ ತದಯೋಗ, ಸ್ವಾತಂತ್ರ್ಯ ಇಲ್ಲದೇ ಇರೋದ್ರಿಂದ ಮೋಕ್ಷದಾನ ಅಯೋಗ, ಮೋಕ್ಷ ಕೊಡಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿನೇ ಯಾರನ್ನು ಧ್ಯಾನ ಮಾಡಬೇಕು? ವಿಷ್ಣುವನ್ನೇ ಧ್ಯಾನ ಮಾಡಬೇಕು. ಮೋಕ್ಷದತ್ವಂಚ ಸ್ವರ್ಗಾದಿಗಳು, ಸ್ವರ್ಗಾದಿಗಳೆಲ್ಲ ಮಧ್ಯಮ ಪುರುಷಾರ್ಥ. ಭೂಲೋಕದಲ್ಲಿ ಸುಖ ಪಡೋದೆಲ್ಲ ಅಧಮ ಪುರುಷಾರ್ಥ. ಇಲ್ಲಿ ಸುಖ ಅಧಮ, ಸ್ವರ್ಗದ ಸುಖ ಮಧ್ಯಮ, ಮೋಕ್ಷದ ಸುಖ ಉತ್ತಮ. ಇದನ್ನೆಲ್ಲ ಬ್ರಹ್ಮ ಭಾಷೆಯ ಆರಂಭದಲ್ಲೇ ಹೇಳ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಉತ್ತಮ ಸುಖ, ಮಧ್ಯಮ ಸುಖ, ಅಧಮ ಸುಖ. ಅದಕ್ಕೆ ಸ್ವರ್ಗಾದಿಗಳು ಬರಬೇಕಾದ್ರೆ ಮಧ್ಯಮ ಪ್ರಸಾದದಿಂದ ಸಾಧ್ಯ. ಅಧಮ ಪ್ರಸಾದದಿಂದ ಭೂಲೋಕದಲ್ಲಿ ಸುಖ ಸಂಪತ್ತು ಬರೋದು ಅಧಮ ಪ್ರಸಾದದಿಂದ. ಮುಕ್ತಿ ಸಿಗಬೇಕು ಅಂದರೆ ಉತ್ತಮ ಪ್ರಸಾದನೇ ಅದಕ್ಕೆ ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಯಥೋ ನಾರಾಯಣ ಪ್ರಸಾದ ಮೃತೇ ನಮೋಕ್ಷ ಅಂತ ಹೇಳಬೇಕಾದ್ರೆ ಅತ್ಯರ್ಥ ಪ್ರಸಾದ, ಪರಮ ಪ್ರಸಾದ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳಿದರು ಮೂರು ಪುರುಷಾರ್ಥ, ಮೂರು ಪ್ರಸಾದ. ಆ ಮೂರು ಪುರುಷಾರ್ಥದಲ್ಲಿ ತಾರತಮ್ಯ. ಮೋಕ್ಷತತ್ವಂಚ ಉತ್ತಮಾರ್ಥಶೈವ ತಥೋ ಅನ್ಯಸ್ಯ ಸ್ವಾತಂತ್ರ್ಯಾಭಾವೇನ ತದಯೋಗ. ಉತ್ತಮೋ ಅರ್ಥಸ್ತು ಹರಿರೇಕ ಏವ. ಅತ್ಯುತ್ತಮ ಅರ್ಥ ಯಾರೋ ವಸ್ತು ಯಾವುದು ಅಂದರೆ ದೇವರೇ, ಲಕ್ಷ್ಮೀಕಾಂತ ಸಂಬಂಧ ತೋಪ ಹೇಳಿಬಿಟ್ಟಿದ್ದ. ದೇವರ ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ತದನ್ಯಸ್ತು ಕಶ್ಚನ ಮಧ್ಯಮ ಉರ್ವರಿತಶ್ಚ ಅಧಮ. ಪುರುಷಾರ್ಥಗಳಲ್ಲಿ ಹೇಗೆ ಮೂರು ವಿಧನೋ ದೇವತೆಗಳಲ್ಲೂ ಮೂರು ವಿಧ. ಸರ್ವೋತ್ತಮ ದೇವತೆ ಹರಿ, ಇನ್ನು ವಾಯುದೇವರು ಮಧ್ಯಮ ಅಂತ ಕರೀತಾರೆ. ಮಧ್ಯಮೋ ವಾಯು, ಗೊತ್ತಾಯ್ತಾ? ಆ ಕಡೆ ಮೋಕ್ಷ ಕೊಡಿಸ್ತಾರೆ, ಮೋಕ್ಷ ಕೊಡೋದಿಲ್ಲ, ಮೋಕ್ಷ ಕೊಡಿಸ್ತಾರೆ. ಉಳಿದವರಿಗೆ ಎರಡು ಶಕ್ತಿಯೂ ಇಲ್ಲ. ಅದರಿಂದ ಆಗಿರೋ ಅಧಮರು ಉರ್ವತಿಷ್ಠೆ ಉರ್ವರಿತಷ್ಟೆ ಉರ್ವರಿತರಂದ್ರೆ ಉಳಿದವರು ಅಂತ. ಉರ್ವರಿತರು ಉಳಿದವರು ಅಧಮರು. ಇತಿ ತತಃ ದೇವತೆಗಳಲ್ಲಿ ಅಧಮರು ಅಂದ್ರೆ ಏನರ್ಥ? ಕೆಟ್ಟವರು ಅಂತ ಅರ್ಥ ಅಲ್ಲ, ಕಡಿಮೆಯವರು ಅಂತ ಅರ್ಥ. ಕನ್ನಡದಲ್ಲಿ ಅಧಮ ಅಂದ್ರೆ ಏನರ್ಥ? ಕೆಟ್ಟವನು ಅಂತ, ನೀಚ ಅಂದರೆ ಕೆಟ್ಟವನು ಅಂತ. ರಮಾದೇವಿ ನೀಚಳೆ ನಿಬಳು ಅಂತ ಹೇಳ್ಬಿಟ್ಟ. ಅನಂತ ಗುಣದಿಂದ ಮತ್ತೆ ದೇವರಿಗೆ ಅದನ್ನು ನೀಚ ಕಡಿಮೆ ಅಂತ ಅರ್ಥ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕೆಲವು ಭಯೋಪದಗಳು ಕಣ್ಣ ಕಾಣದು. ಕನ್ನಡದಲ್ಲಿ ಆ ರೀತಿ ಅಭ್ಯಾಸ ಆಗಿ ಆಗಿಬಿಟ್ಟಿದೆ, ಉಪಯೋಗಿಸಿ. ಸಂಸ್ಕೃತದಲ್ಲಿ ಹಾಗಿಲ್ಲ. ಅದಕ್ಕೆ ಉರ್ವರಿತಶ್ಚ ಅಧಮಃ ಇತಿ ತತಃ ತಶ್ಚೈವ ಅನ್ಯ ಪರಿತ್ಯಾಗೇನ ಧ್ಯಾನಾಧಿಕಂ ಕರ್ತವ್ಯಮಿತಿ. ಆದ್ದರಿಂದನೇ ಮಧ್ಯವರನ್ನೂ ಬಿಟ್ಟು ಉತ್ತಮರನ್ನೂ ಬಿಟ್ಟು ಯಾರನ್ನು ಧ್ಯಾನ ಮಾಡಬೇಕು? ಅತ್ಯುತ್ತಮನ ದೇವರನ್ನೇ ಧ್ಯಾನ ಮಾಡಬೇಕು. ಅದಕ್ಕೆ ಧ್ಯಾನಾಧಿಕಂ ಕರ್ತವ್ಯಮಿತಿ ತಥಾ ಹರೇರ್ ಧ್ಯಾನಂ ಕರ್ತವ್ಯಮಿತಿ ಅಭಿಹಿತೆ ಕಿಂ ತದ್ಧ್ಯಾನಂ ಯನ್ಮೋಕ್ಷ ಸಾಧನಂ ಇತಿ ಸಾಧಯಾಮಃ ಇತ್ಯತೋ ಧ್ಯಾನಂ ಹಿ ಭವದ್ಭಿಃ ವಿಧಿತಮೇವ ತಥಾ ಕೃತಮೇವ ನಾಪೂರ್ವಂ. ತಥಾ ಹರೇರ್ಧ್ಯಾನಂ ಕರ್ತವ್ಯಮಿತಿ ಅಭಿಹಿತೆ ಕಿಂ ತದ್ಧ್ಯಾನಂ. ಆಯಿತು, ಹರೇ ಧ್ಯಾನ ಮಾಡಬೇಕು ಅಂತ ಹೇಳಿದ್ವಿ. ಧ್ಯಾನ ಯಾವುದದು? ಯನ್ಮೋಕ್ಷ ಸಾಧನಮಿತಿ ಸಾಧಯಾಮಃ, ಯಾವುದನ್ನು ಮೋಕ್ಷ ಸಾಧನವಾದ ಧ್ಯಾನ ಅಂತ ಕರೀತಾರಲ್ಲ, ಆ ಧ್ಯಾನ ಯಾವುದು? ಇತ್ಯತೋ ಧ್ಯಾನಂ ಹಿ ಭವದ್ಭಿ ವಿಧಿತಮೇವ ತಥಾಕೃತವೇವ ನಾಪೂರ್ವಂ. ಅದಕ್ಕೆ ಹೇಳ್ತಾರೆ ಧ್ಯಾನ ಎಲ್ಲರಿಗೂ ಗೊತ್ತೇ ಇದೆ, ಧ್ಯಾನ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಗೆ ಅಂದರೆ, ಯಥಾಹಿ ಸರ್ವೇ ನಿತ್ಯಮೇವ ವಾಸನಾಮಯ ಕರಿತುರಗಾದಯ ಪುತ್ರ ದಾರಾದಯೋವ ಸ್ವಪ್ನ ಪದಾರ್ಥ ಅನುಭೂಯಂತೆ ತಥೈವ ಚ ಮನೋರಥಾ ಇಯಾನೇವ ಪೂರ್ವತೋ ವಿಶೇಷ. ನಿತ್ಯ ಜೀವನದಲ್ಲಿ ಏನಾಗುತ್ತೆ ನಮಗೆ, ಸರ್ವೇ ನಿತ್ಯಮೇವ ವಾಸನಾಮಯ ಕರಿತುರಗಾದಯ. ಆನೆ ಕುದುರೆ ಮೊದಲಾದ ಆನೆ ನೋಡಿಬಿಡ್ತಾನೆ, ಆನೆ ಅಂತಷ್ಟೇ ಜ್ಞಾಪಕ ಆಗುತ್ತೆ. ಕುದುರೆ ನೋಡ್ತಾನೆ, ಕುದುರೆ ಅಂತಷ್ಟೇ ಜ್ಞಾಪಕ ಆಗುತ್ತೆ. ಇನ್ನು ಪುತ್ರದಾರಾದಯ, ಹೆಂಡತಿ ಮಕ್ಕಳಿದ್ದಾರೆ, ತಕ್ಷಣ ಇಪ್ಪತ್ನಾಲ್ಕು ತಾಸು ನೋಡೋಕ್ಕಾಗೋದಿಲ್ಲ. ಅದರಲ್ಲಿ ಏನು ಕೂತಿರುತ್ತೆ? ಆ ಚಿತ್ರ ತಲೆಯಲ್ಲಿ ಕೂತಿರುತ್ತೆ, ಬರ್ತಾನೆ. ಅದಕ್ಕೆ ಸ್ವಪ್ನ, ಅದೇ ರೀತಿ ಸ್ವಪ್ನ ಪದಾರ್ಥಗಳಿವೆ, ಅವುಗಳು ಸ್ವಪ್ನ ಮುಗಿದಾದ್ಮೇಲೆ ಕೂಡ ಸ್ವಪ್ನ ಪದಾರ್ಥ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ತಥೈವಚ ಮನೋರಥಾಹ, ಅದೇ ರೀತಿ ಆಸೆಗಳು ಕೂಡ ಹಾಗೇನೆ. ಪುನರ್ವರ್ತ ಅಂದ್ರೆ ಆಸೆ ಅಭಿಲಾಷೆಗಳು. ಇಯಾನೇವ ಪೂರ್ವತೋ ವಿಶೇಷ ಶ್ರೀ ಯತ್ ಪೂರ್ವತ್ರ ಶ್ರೀ ಹರಿಚ್ಛಯೈವ ನಿಮಿತ್ತಭೂತಯ ನಿರ್ಮಾಣ. ಸ್ವಪ್ನ ಪದಾರ್ಥದ ವೈಶಿಷ್ಟ್ಯ ಏನು ಅಂದರೆ, ಇವು ವಾಸನಾಮಯವಾದ ವಸ್ತು ಮನೆಯಲ್ಲಿ ಹಾಗೆ ಇರುತ್ತೆ ಮನಸ್ಸಿನೊಳಗೆ, ಆ ಕನಸಿನಲ್ಲಿ ಏನಾಗುತ್ತೆ ಅಂದರೆ ಹರಿಚ್ಛಯೈವ ನಿಮಿತ್ತಭೂತಯ ನಿರ್ಮಾಣ. ಅದಕ್ಕೆ ಮಾಯಾ ಮಾತ್ರ ಅಂತೂ ಕಾರ್ಸ್ತೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಮುಂದೆ ಹೇಳ್ತಾರೆ. ಸ್ವಪ್ನ ಪದಾರ್ಥಗಳು ಅಂದರೆ ಏನೋ, ಅವು ಸುಳ್ಳು ಪದಾರ್ಥಗಳಲ್ಲ, ವಾಸನಾಮಯವಾದ ಪದಾರ್ಥಗಳು. ಮುಡಿದವರು ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ, ಯಾರು ಮಾಡಬೇಕು ಅದನ್ನು? ದೇವರೇ ಮಾಡಬೇಕು. ವಾಸನ ಅಂದರೆ ಇಂಪ್ರೆಷನ್, ವಾಸನ ಅಂದ್ರೇನೋ ಮನಸ್ಸಲ್ಲಿ ಕೂತಿರೋ ಸಂಸ್ಕಾರಕ್ಕೆ ವಾಸನ ಅಂತ ಹೇಳಿ, ಸಂಸ್ಕಾರವೇ ವಾಸನ. ಈ ಚಿತ್ರ ಬರೀರಿ, ಆನೆ ಚಿತ್ರ ಬರೀರಿ ಅಂತ ಬರೀತೀರಿ. ಈಗ ಆನೆ ಚಿತ್ರ ಎಲ್ಲಿದೆ ನಿಮ್ಮ ತಲೆಯಲ್ಲಿ? ಈಗ ತಲೆ ಆನೆ ಚಿತ್ರ ಕೂತಿದೆ, ಅದನ್ನ ಜ್ಞಾಪಿಸ್ಕೊಂಡು ಬರೀತಾ ಹೋಗ್ತೀರಿ, ಅದು ವಾಸನ. ಗೊತ್ತಾಯ್ತಾ? ಇನ್ನು ವಾಸನೆ ಗೊತ್ತಲ್ಲ, ಸೀಮೆಣ್ಣೆ ಬಿಟ್ಬಿಡ್ತೀರಿ, ಆಮೇಲೆ ವಾಸನೆ ಕೂತಿದೆ. ಆ ಸೀಮೆಣ್ಣೆ ಇಲ್ಲ, ಏನಿದೆ ಅದರದ್ದು? ಈಗ ವಾಸನೆ, ಅದು ವಾಸನ. ಆ ರೀತಿ ಕೈ ತೆಗೆದು ಇಟ್ಬಿಡ್ತಾ, ಒದ್ದೆ ಇರುತ್ತೆ ತೆಗೆದುಬಿಡ್ತಾ, ಅದು ಗುರುತು ಬಿಡುತ್ತೆ, ಅದು ಇಂಪ್ರೆಷನ್, ಸಂಸ್ಕಾರ. ಆ ರೀತಿ ಸೊ ನೋಡಿದ ವಸ್ತುವಿನ ಚಿತ್ರ ಮನಸ್ಸಲ್ಲಿ ಉಳಿಯೋದಕ್ಕೆ ಏನಂತಾರೆ? ಅದಕ್ಕೆ ವಾಸನ ಅಂತ ಹೇಳ್ತಾರೆ. ಅತ್ರ ತೂ ಮನುಷ್ಯೇಚ್ಛೆಯಾಪಿ, ಹೊರಗಡೆ ಮನುಷ್ಯೇಚ್ಛೆ, ಒಳಗಡೆ ದೇವರಿಚ್ಛೆಯಿಂದ. ಆದರೆ ಮುಖ್ಯವಾಗಿ ಎಲ್ಲದಕ್ಕೂ ದೇವರಿಚ್ಛೆನೇ ಕಾರಣ. ತಥಾಚರಿ ಹರಿಚ್ಛೆಯ ಹರಿಚ್ಛಾಧೀನಯ ಸ್ವೇಚ್ಛೆಯವ ವಾಸನಾಮಯಸ್ಯ ವಸ್ತುನೋ ಮನಸ್ಸ ಅವಲೋಕನಮೇವೇತಿ. ಇಷ್ಟೇ ಧ್ಯಾನ ಅಂದರೆ, ವಾಸನಮಯದ ವಸ್ತುವನ್ನು ಮನಸ್ಸಿನಿಂದ ನೋಡೋದಕ್ಕೆ ಏನಂತಾರೆ? ಅದನ್ನು ಧ್ಯಾನ ಅಂತ. ತಿರುಪತಿಗೆ ಹೋದರು, ಸಿಂಹಾಸದೇವರು ನೋಡಿದರು, ಮನೇಲೆ ಕೂತ್ಕೊಂಡ್ರು, ಆ ಧ್ಯಾನ ಮಾಡ್ತಾ ಇದ್ರು, ನೋಡಿ ಚಿತ್ರ ಇದೆ, ಅದನ್ನೇ ಮಾಡ್ತಾ ಹೋದ್ರೆ ಅದೇ ಧ್ಯಾನ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋದು ಮತ್ತೆ ಹೇಳಿದೆ ಈಗಾಗಲೇ, ತೀರ್ಥಯಾತ್ರೆ ಉದ್ದೇಶ, ದೇವಸ್ಥಾನಕ್ಕೆ ಹೋಗೋ ಉದ್ದೇಶ, ದೇವ್ರ ಪೂಜೆ ಮಾಡೋ ಉದ್ದೇಶ ಏನು ಅಂದರೆ, ದೇವ್ರ ನಿತ್ಯ ನೋಡಿ ನೋಡಿ ಮನಸ್ಸಿನೆಲ್ಲ ಚಿತ್ರ ಉಳಿಯುತ್ತೆ. ಎಂದೋ ಒಮ್ಮೆ ದೇವ್ರ ಪೂಜೆ ಮಾಡೋರಿಗೆ ಏನಾಗುತ್ತೆ? ಆ ದೇವರು ಅದೇ ದೇವರು ಬೇರೆ, ಅದು ಕೂಡ ಗೊತ್ತಾಗೋದಿಲ್ಲ. ಅದು ದಿವಸ ನೋಡ್ತಿದ್ರೆ ತಕ್ಷಣ ಗೊತ್ತಾಗುತ್ತೆ, ಅದು ಮುಟ್ಟಿದ್ರೆ ತಕ್ಷಣ ಅದು ಇದಂತ ಜ್ಞಾಪಕ ಆಗುತ್ತೆ. ಅದಕ್ಕೆ ಆ ಸಂಸ್ಕಾರ ಬೆಳೆಸ್ಕೋತಾ ಹೋಗ್ಬೇಕು. ಕೆಟ್ಟ ಸಂಸ್ಕಾರ ಇವತ್ತು ಆ ವರ್ಣಮಾಲ ಕಲಿಬೇಕು. ಈಗ ಹುಡುಗರು ಹೇಳ್ಕೊಡ್ತಾರೆ, ಒಂದು ದಿವಸಕ್ಕೆ ಬರೋದಿಲ್ಲ, ಹೇಳಿ ಹೇಳಿ ಬರಲಿಕ್ಕೆ ಶುರು ಆಗುತ್ತೆ. ಸಂಸ್ಕಾರ ಉಳಿದು ಉಳಿದು ಏನಾಗುತ್ತೆ? ಅದು ಗಟ್ಟಿಯಾಗ್ಬೇಕು. ಅದೇ ರೀತಿಯೇ ಧ್ಯಾನ ಮಾಡಿ ಮಾಡಿ ಮೊದಲು ಆ ರೀತಿ ಮಾಡ್ತಾ ಹೋಗ್ಬೇಕು. ಮನೆಗೆ ಏನಾಗುತ್ತೆ? ಮುಚ್ಚಿದ ಕಣ್ಣು ಮುಚ್ಚಿದ ತಕ್ಷಣ ಕಾಣಿಸುತ್ತೆ ಮನೆಗೆ, ಅದೇನಾಗುತ್ತೆ? ಸಾಕ್ಷಾತ್ಕಾರ ಆಗ ಅನೇಕ ಹಂತದಲ್ಲಿ ಆಗಬೇಕು. ಅತ್ರತು ಮನುಷ್ಯೇಚ್ಛೆಯಾಪಿ ತಥಾಚಿ ಹರಿಚ್ಛಾಧೀನಯ ಸ್ವೇಚ್ಛೆಯೇವ ಸನ ವಾಸನಾಮಯಸ್ಯ ವಸ್ತುನೋ ಮನಸ ಅವಲೋಕನಮಿತಿ. ಮನಸ್ಸಿನಿಂದ ವಾಸನಾಮಯವಾದ ವಸ್ತುವನ್ನು ಚಿಂತನೆ ಮಾಡೋದಕ್ಕೆ ಧ್ಯಾನ ಅಂತ ಕರೀತಾರೆ. ಮೊದಲು ನಮಗೆ ಕಣ್ಣು ಬಿಸ್ಕೊಂಡಿದ್ದ ಶ್ರೀನಿವಾಸದೇವರು ಕಂಡ ಕಾಣುತ್ತೆ, ಆ್ಯಕ್ಚುಲಿ ವಾಸನೆ ಅಷ್ಟೇ. ಅದು ಅದಕ್ಕೆ ತಲವುಕಾರದಲ್ಲಿ ಹಿಡಿತಾರೆ, ಏನು ನೋಡ್ತೀರಲ್ಲ ಅದೇ ದೇವರಲ್ಲ, ಆ ದೇವ್ರ ಚಿತ್ರ ಅಷ್ಟೇ. ಕೊನೆ ದೇವ್ರು ನಾವು ನೋಡಕ್ಕೆ ಬರೋದು ದೇವ್ರು ತೋರಿಸ್ಬೇಕಷ್ಟೇ, ಅಲ್ಲಿವರೆಗೂ ಏನಲ್ಲ, ದೇವ್ರ ದರ್ಶನ ಆಗಿಲ್ಲ ಅಂತಾನೆ ಅಂತ. ಅದಕ್ಕೆ ನೇದಂ ಎದಿದಂ ಉಪಾಸತೆ, ಏನು ಧ್ಯಾನ ಮಾಡ್ತಾ ಕೂತಿ, ಅದೇ ದೇವರಲ್ಲ, ದೇವ್ರ ಚಿತ್ರ ಅಷ್ಟೇ. ಅದು ಬಟ್ ದೇವ್ರ ಚಿತ್ರ ಸಿಗೋದು ನಿಜವಾದ ದೇವ್ರು ಕಾಣೋದು ಯಾವ ನಮಗೆ, ದೇವರೇ ಅನುಗ್ರಹ ಮಾಡೋದಾಗುವಷ್ಟೇ. ಹಿಮೇ ವೇಷ ಉಣತೆ ತೇರನಭ್ಯ ಅಷ್ಟೇ ಹೊರತು ಅಲ್ಲಿವರೆಗೂ ಏನಿದು, ಆ ದೇವಸ್ಥಾನಕ್ಕೆ ಹೋದ ಪರದೆ ಹಾಕಿಬಿಟ್ಟಿರ್ತಾರೆ, ಅವ್ರ ತೆಗೆವರು ಸುಮ್ಮನೆ ಕೂತಿರ್ಬೇಕು. ನಾವೇ ತಕ್ಕೊಂಡ್ರೆ ಓಡಿಸ್ಬಿಡ್ತಾರೆ, ಅವನು ಸುಮ್ಮನೆ ಹಾಕಿರ್ತಾರೆ. ಕೆಲವು ಸಲ ಒಬ್ಬ ಸೈಡಿಂದ ಓಡಾಡ್ತಿರ್ತಾರೆ, ತೆಗೆಯಲ್ಲ, ಸುಮ್ಮನೆ ಕಾಯಿಸ್ಬಿಟ್ಟು ಏನು ಮಾಡ್ತೀವಿ. ಕೆಲವು ಊರು ದೇವಸ್ಥಾನಗಳ ಪದ್ಧತಿ ಅದು, ಗೊತ್ತಾಯ್ತು? ಅದು ನಿಜವಾಗ್ಲೂ ಸಹಿಸ್ಕೋಬೇಕು, ಅರ್ಜೆಂಟ್ ಇರುತ್ತೆ ನಮಗೆ ಹೋಗ್ಬೇಕಾಗಿರುತ್ತೆ. ಇಷ್ಟ ಆದರೂ ಕೂಡ ಅವನು ತೆಗೆವರು ಸುಮ್ಮನೆ ಕಾಯ್ತಾ ಕೂತಿರ್ಬೇಕಾಗಿ. ಕೋಯಂ ಅಂದರೆ ಅವ್ರ ದೇನದಲ್ಲೇ ಇಷ್ಟು ಇರಬೇಕಾದ್ರೆ ದೇವರ ತೆರೆ ಇದೆಯಲ್ಲ, ಅದಕ್ಕೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟೇ. ದೇವರೇ ನೀನು ತೆಗಿಬೇಕು ತೆರೆನ, ನಾವು ತೆಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕ್ಯಾಟ್ರಾಕ್ಟ್ ಆಪರೇಷನ್ ತಾನೇ ಮಾಡ್ಕೊಳ್ಳೋಕ್ಕಾಗುತ್ತಾ? ಯಾರು ತೆಗಿಬೇಕು ಅದನ್ನು? ಎಷ್ಟು ಬಿಡ್ತೀವಿ, ತನ್ನ ಕಣ್ಣದೇ ತಾನು ತೆಕ್ಕೊಳ್ಳೋಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಅದೇನಾಗಿದೆ, ಇನ್ನೊಬ್ಬರ ಅಧೀನವಾಗಿದೆ. ಸೊ ಈ ತೆರೆನ ದೇವರು ತೆಗಿಬೇಕಷ್ಟೆ. ದ್ವಿತೀಯೋಪಿ ಇದಮೇವ ಉತ್ತರ, ಎರಡನೇದೀ ಸಾಧಕ ಇದ್ದಾನೆ, ಅವನು ಲೋಕೋಪಕಾರ ಮಾಡಬೇಕು ಅಂತ ಹೇಳಿದಿರಿ, ಏನದು? ಪರಾರ್ಥೇ ಹೈವೇತಿ ಕೋಯಂ ಪರೋಪಕಾರೋ ಯತ್ರ ಪ್ರವೃತ್ತಿಮೇವ ಪರಾರ್ಥೇಹಾಂ ಜಾನೀಮಃ ಇತ್ಯತಃ ಪ್ರಿಯಕರಣಮೇವ ಉಪಕಾರ ಪದಾರ್ಥ. ಇದೆಲ್ಲ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಪರೋಪಕಾರ ಅಂದ್ರೇನು? ಅದ್ರ ಮಾಡಿದ್ರೆ ಬೇಗ ಅಪ್ರೋಷಜ್ಞಾನ ಆಗ್ತೀರಂತಲ್ಲ, ಏನದು ಅಂತ ಕೇಳಿದರೆ, ಪ್ರಿಯಕರಣಮೇವ ಉಪಕಾರ ಪದಾರ್ಥ. ಇನ್ನೊಬ್ಬರು ಉಪಕಾರ ಮಾಡೋದು ಅಂದ್ರೇನು? ಅವ್ರಿಗೆ ಪ್ರಿಯವಾದ ಮಾಡೋದು ಅಂತ. ಪ್ರಿಯವಾದ ಮಾಡಿ ಉಪಕಾರ ಆಯಿತು, ತಕ್ಷಣ ಟೈಮ್ ಬೇಕಾಗಿರುತ್ತೆ, ಟೈಮ್ ಕೇಳ್ತಾನೆ, ಹೇಳ್ತಾರೆ ಥ್ಯಾಂಕ್ಸ್ ಅಂತಾನೆ. ಅದಕ್ಕೆ ಅವ್ನು ಅದರಿಂದ ಏನಾಯ್ತು, ಉಪಕಾರ ಆಯಿತು ಅವನಿಗೆ, ಪ್ರಿಯವಾಯಿತು. ಅದು ತಿಳ್ಕೊಬೇಕಾಗಿದ್ದ ವಸ್ತು ತಿಳ್ಕೊಂಡು ತಕ್ಷಣ ಪ್ರೀತಿ ಬಂತು. ಅದು ಮಾಡೋದಕ್ಕೆ ಏನಂತ ಕರೀತಾರೆ? ಉಪಕಾರ ಅಂತ ಕರೀತಾರೆ. ಸಹ ದ್ವಿವಿಧ ಉಪಕಾರ, ಎರಡು ವಿಧ, ಅನಿಷ್ಟ ಪರಿಹರಣಂ ಇಷ್ಟಕರಣಂಚ ಇತಿ. ಅವ್ರು ಬಿದ್ದು ಬಿಡ್ತಾನೆ, ಹೇಳಕ್ಕೆ ಬರೋದಿಲ್ಲ, ಪಾಪ ಕೈಡು ದೆಬ್ಬಿಸ್ತಾನೆ, ಅದು ಉಪಕಾರ ಆಯಿತು, ಅನಿಷ್ಟ ನಿವೃತ್ತಿ ಆಯಿತು ಅವನಿಗೆ. ಈಗ ಇಷ್ಟವಾದ ಯಾವುದೋ ಪದಾರ್ಥ ಬೇರೆ ಹಣ್ಣು ಇದೆ ತಗೊಳಕ್ಕೆ ಬರ್ತಾ ಇಲ್ಲ, ತಕ್ಷಣ ಕಿತ್ಕೊಡ್ತಾನೆ, ಅದು ಉಪಕಾರ ಆಯಿತು. ಅಂದರೆ ಇಷ್ಟಪ್ರಾಪ್ತಿ, ಅನಿಷ್ಟ ನಿವಾರಣೆ. ಆಸ್ಪತ್ರೆಗಳೆಲ್ಲ ಮಾಡೋ ಕೆಲಸ ಏನು? ಅನಿಷ್ಟ ನಿವಾರಣ. ರೋಗ ನಮಗೆ ಅನಿಷ್ಟ, ತೆಗೆದಾಕ್ತಾರೆ, ಅನಿಷ್ಟ ನಿವಾರಣ. ಇತ್ಯಥ ಪ್ರಿಯಕರಣವೇ ಉಪಕಾರ, ತತ್ರ ಅನಿಷ್ಟ ಪರಿಹರಣಂ ಇಷ್ಟಕರಣ ಅಂತ. ಟೋಟಲ್ ಅನಿಷ್ಟ ಪರಿಹಾರ, ಟೋಟಲ್ ಇಷ್ಟಪ್ರಾಪ್ತಿ ಆದರೆ ಮೋಕ್ಷ ಅಂತ ಕರೀತಾರೆ. ಹೀಗೆ ಅನಿಷ್ಟದ ಹೆಸರೇ ಇಲ್ಲ ಅದು. ಇದು ರಿಲೇಟಿವ್, ನಾವು ಮಾಡೋದಲ್ಲಿ ಭೂಲೋಕದಲ್ಲಿ ಮಾಡೋದು ಹಸಿವೆ ಆಗಿತ್ತು, ಊಟ ಹಾಕಿಬಿಟ್ಟ, ಇದು ಪರ್ಮನೆಂಟ್. ಅದು ಮತ್ತೆ ಸ್ವಲ್ಪ ತಿ ಬಂದ, ಅದು ಮೂದೋಯ್ತು, ಮತ್ತೆ ಹಸಿವು ಶುರುವಾಯಿತು. ಪರ್ಮನೆಂಟ್ ಅಲ್ಲ ಅದು. ವೈಕುಂಠದಲ್ಲಿ ಏನಾಗುತ್ತೆ ಆ ಪ್ರಶ್ನೆನೇ ಇದೆ. ಅದಕ್ಕೆ ನಿತ್ಯದಲ್ಲೂ ಅನಿಷ್ಟ ನಿವಾರಣೆ ಇಷ್ಟಕರಣೆ ಮಾಡ್ತಾನೆ ಇರಬೇಕು. ಆದರೆ ವೈಕುಂಠದಲ್ಲಿ ದೇವ್ರು ಮಾಡಿದಷ್ಟು ಮಾಡೋಕ್ಕೆ ಮಾತ್ರ ಯಾರಿಗೂ ಸಾಧ್ಯ ಇಲ್ಲ, ಗೊತ್ತಾಯ್ತು. ಅದನ್ನು ಕೂಡ ದೇವ್ರು ಮಾಡೋದಲ್ಲಿ ವೈಕುಂಠದೊಳಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಹಿತ ಪದಾರ್ಥಗಳು ಅಂದರೆ ಎರಡೇ, ಅನಿಷ್ಟ ಪರಿಹಾರ ಇಷ್ಟ ಪ್ರಾಪ್ತಿ. ಅನಿಷ್ಟ ಪರಿಹರಣಂ ಇಷ್ಟಕರಣಂಚ ಇತಿ ತತ್ರ ಆದ್ಯಂ ತಾವತ್ ದರ್ಶಯತಿ. ಇಷ್ಟ ಅನಿಷ್ಟ ಪರಿಹಾರವನ್ನು ಹೇಳ್ತಾರೆ. ಏನದು? ಋಣಾಂ ವಿಪರ್ಯಯ ಇಹೇಕ್ಷಾ ಇತಿ. ಋಣಾಂ ವಿಪರ್ಯಯ ಇಹೇಕ್ಷಾ ಇತಿ ಮೋಕ್ಷ ಪ್ರತಿಪಕ್ಷ ಪ್ರವೃತ್ತಿರೇವಹಿ ಪರಮಮನಿಷ್ಠಂ ಇತಿ ತತ್ ಪರಿಹರಣಮೇವಹಿ ಮಹಾನಿಷ್ಟ ಪರಿಹರಣಂ. ಮೋಕ್ಷ ಪ್ರತಿಪಕ್ಷ ಪ್ರವೃತ್ತಿರೇವ. ಮೋಕ್ಷಕ್ಕೆ ವಿರುದ್ಧವಾಗತಕ್ಕಂಥ ರೀತಿ ಬದುಕೋತಿದೆಯಲ್ಲ, ಅದೇ ದೊಡ್ಡ ಅನಿಷ್ಟ. ಅವ್ರಿಗೆ ಗೊತ್ತಿಲ್ಲ ಅದು. ಏನು ಹೇಳಬೇಕು ಅವನಿಗೆ? ಪರೀಕ್ಷೆ ಇದೆ, ನಾಳೆ ಓದ್ಕೊ ಅಂತ ಮಕ್ಕಳು ಹೇಳೋದಿಲ್ಲ. ಏನೋ ಆಟಕ್ಕೆ ಹೋಗುತ್ತೆ, ಹಾಗೆಲ್ಲ ಅವ್ರು ನಾಳೆ ಪರೀಕ್ಷೆ ಇದೆ, ಗಾಬಿಸ್ತಾ ಇರ್ತಾರೆ, ಹುಷಾರು ಅಂತ ಹೇಳ್ತಾರೆ. ಅದೇ ರೀತಿನೇ ನೋಡಿ, ಏನೇ ಕೆಲಸ ಮಾಡ್ತಾ ಮೈ ಮರೆತು ಬಿಟ್ಟಿದ್ಯಾ, ಹುಷಾರು, ಮೋಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀನೀಗ ಅಂತ ಹೇಳಬೇಕು. ಲೋಕದಲ್ಲಿ 99 ಪಾಲು ಎಷ್ಟೋ 99.99 ಜನ ಹೋಗ್ತಿರೋದಿಲ್ಲ ಮೋಕ್ಷಕ್ಕೆ ವಿರುದ್ಧ ಗತಿಯೊಳಗೆ, ಗೊತ್ತಾಯ್ತಾ? ಅಲ್ಲಿ ಹೋಗಬೇಡಿ, ರೋಡ್ ಬ್ಲಾಕ್ ಆಗಿದೆ ಅಂತ ಗೈಡೆನ್ಸ್ ಕೊಡೋದಿಲ್ಲ. ಇದು ಮೋಕ್ಷ ಬ್ಲಾಕ್ ಆಗುತ್ತೆ, ಇಲ್ಲಿ ಹೋಗಿಬಿಟ್ರೆ ಏನಾಗುತ್ತೆ, ಇಲ್ಲಿ ಮೋಕ್ಷದ ಚಾನ್ಸೇ ಇಲ್ಲ. ಅದು ಹೇಳಬೇಕಾದ್ರೆ ಮೋಕ್ಷ ಪ್ರತಿಪಕ್ಷ ಪ್ರವೃತ್ತಿರೇವಿ ಪರಮಮನಿಷ್ಠಂ ಇದು ತತ್ ಪರಿಹರಣಮೇವ ಹಿ ಮನುಷ್ಯ ಮಹಾನಿಷ್ಠ ಪರಿಹರಣ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಮಾಡಬೇಕಾದ ಉಪಕಾರ ಏನಂತ ಕೇಳಿದರೆ ಇಂಥ ದಾರ ತೋರಿಸ್ಬೇಕು. ಅದಕ್ಕೆ ಭಾಗವತಲ್ಲಿ ಹೇಳಿದೆ, ನಮೋಚೇದ್ಯ ಸಮುಪೇತ ಮೃತ್ಯು. ನಮಗಿರ್ತಕ್ಕ ದೊಡ್ಡ ಅನಿಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದು ದಾರಿ ಯಾರು ತೋರಿಸೋದಿಲ್ಲ. ಅವರು ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀ ನ ಸಸ್ಯಾತ್. ಅವರು ಗುರುಗಳಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಅನಿಷ್ಟ ನಿವಾರಣೆ ಮಾಡ್ತಾ ಇಲ್ಲ ಅಂದರೆ ಅದರಿಂದ ನಾವು ಮಾಡ್ತಿರೋದು ಏನೇ ಅನಿಷ್ಟಕ್ಕೆ ಹಾಕ್ತಿರೋದು. ಅದನ್ನು ಮಾಡೋ ಇದನ್ನು ಮಾಡೋ ಅಂತೇಳಿ ಮಾಡ್ತೀವಿ. ಮನೇಲಿ ಅಡುಗೆ ಆಗಲ್ಲ, ಮನೇಲಿ ಯಾಕೆ ಅಲ್ಲೇ ಕೊಡ್ತಾರಲ್ಲ, ತಿಂದು ಬಿಡೋದು, ಹೊಟ್ಟೆ ಹೇಳ್ಬಿಡೋದು. ಅವ್ರ ಆರೋಗ್ಯನೂ ಹೋಯಿತು, ಮುಂದೆ ವರ್ಷನೂ ಹೋಯಿತು. ಹೇಳಬಾರ್ದು ಹಾಗೆಲ್ಲ ಮಾಡುವ, ಎಷ್ಟು ಕಷ್ಟಪಟ್ಟರು ಇಲ್ಲೇ ಮಾಡ್ತೀವಿ, ಯೋಚನೆ ಮಾಡಬೇಡ. ಇಲ್ಲಿ ನಮಗೆ ಕಷ್ಟ ಆಗ್ಬೋದು, ಮುಂದೆ ಆ ಕಷ್ಟಕ್ಕಿಂತ ಸಾರ್ಪಾರು ವಾಸಿ ಅಲ್ಲ, ಅದನ್ನು ಯೋಚನೆ ಮಾಡಬೇಕು. ಸತ್ ಪರಿಣಾಮವೇ ಬಂತು. ಜನ ಹೋಗ್ತಾರೆ ಅಂದರೆ ಹೋಗ್ಸ ಜನ ಇದ್ದಾರೆ, ಮನೆಯಲ್ಲಿ ಹಬ್ಬ ಲೇಟಾಗುತ್ತೆ, ಹೋಟ್ಲಲ್ಲಿ ತಿನ್ಕೊಂಡು ಹೋಗಿಬಿಡಿ, ಏನರ್ಥ ಇದಕ್ಕೆ? ಅದು ಹಬ್ಬದ ದಿವಸ ಹೋಟ್ಲಲ್ಲಿ ತಿನ್ಬೇಕು, ಅದು ಸ್ಪಜೀತಿ. ಮತ್ತೆ ಆ ರೀತಿ ಮಾಡಿ ಅಂದೇನು ದೇವ್ರಿಗೆ ಬೇಗ ಊಟ ಮಾಡಿ ನೀವೇನು ಮಾಡಿ ತೊಗೊಳೋದಿಲ್ಲ ಅಂತಾರೆ ದೇವರು. ಯೋಚನೆ ಮಾಡಬೇಕು, ಹಬ್ಬ ಇರೋದು ಯಾತಕ್ಕೋಸ್ಕರ? ಎಲ್ಲರೂ ಅದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಯಾವುದೋ ಕಾರಣಕ್ಕೆ ಆಗದೆ ಹೋದಾಗ ಏನು ಮಾಡಬೇಕು, ಅಷ್ಟೊಳಗೆ ಮುಗಿಸ್ಬೇಕೆ ಹೊರತು ಅದಾಗೋದಿಲ್ಲ ಅಂತ ಬೇರೆ ಕಡೆ ಕಳಿಸ್ಬಾರ್ದು. ಆ ರೀತಿ ಕಳಿಸಿ ಕಳಿಸಿ ಮುಂದೆ ಏನಾಗುತ್ತೆ, ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ನೀವೇ ಮಾಡಿಕೊಂಡು ನಾವು ಹೊರಗೆ ತಿನ್ನೋದೇ ಹಬ್ಬ ಅಂತ ತಿಳ್ಕೊಂಡ್ಬಿಡ್ತಾರೆ. ಕೊನೆಗೆ ಏನಾಯ್ತದ, ಮನೆ ಹೊರಗೆ ತಿನ್ನೋದೇ ಭಾರಿ ಹಬ್ಬ, ಆ ಟೇಸ್ಟ್ ಬಂದ್ಬಿಡುತ್ತ. ತತ್ ಪರಿಹರಣಮೇವ ಹಿ ಮಹಾನಿಷ್ಟ ಪರಿಹರಣಂ ಅತ್ರ ವಿಪರೀತೇಶು ಪ್ರವೃತ್ತಿ ಪರಿಹರಣಮಿ ವಕ್ತವ್ಯೇ ಈಹೇತಿ ಚ ಈಕ್ಷೇತಿ ಚ ವದತ ಅಯಮರ್ಥ ಸೂಚಿತ. ಅಂದರೆ ಏನಾಯ್ತು, ಈಗ ವಿಪರೀತ ಅಂದರೆ ವಿರುದ್ಧ, ಮೋಕ್ಷಕ್ಕೆ ವಿರುದ್ಧವಾದ ಪ್ರವೃತ್ತಿಯನ್ನು ಪರಿಹರಿಸಬೇಕು. ಆ ಪರಿಹರಿಸಬೇಕು ಅಂದರೆ ಡೈರೆಕ್ಟ್ ಹೇಳಿದೇನೆ, ಪರಾರ್ಥ ಋಣಾಂ ವಿಪರ್ಯಯ ಈಹೇಕ್ಷಾ ಅಂತ ಯಾತಕ್ಕೆ ಕರೆದರು ಅಂದರೆ, ಯಥಾ ಹಿ ಮುಕ್ತಿ ಸಾಧನೇಶು ಇಚ್ಛಾಯಾಮ ಜಾತಾಯಾಮಿ ನಿಯಮೇನ ನ ಪ್ರವೃತ್ತಿ ನ ತಥಾ ತದ್ ವಿರೋಧಿಷು. ಮನುಷ್ಯನ ಸೈಕಾಲಜಿ ಏನು ಅಂದರೆ, ಮೋಕ್ಷ ಆಗುತ್ತೆ ಅಂತ ಗೊತ್ತು, ಇದು ಮೋಕ್ಷ ಸಾಧನ ಅಂತ ಗೊತ್ತು, ಆದರೂ ಪ್ರವೃತ್ತಿ ಮಾಡೋದಿಲ್ಲ. ಈ ಅನಿಷ್ಟ ಕೆಟ್ಟದ್ದು ಅಂತ ಗೊತ್ತು, ಅದು ಪ್ರವೃತ್ತಿ ಮಾಡ್ತಾರೆ ಮನಸ್ಸಿನ ಸೈಕಾಲಜಿ ಹಾಕಿ. ಒಳ್ಳೇದು ಒಳ್ಳೇದು ಅಂತ ಗೊತ್ತಿದ್ರೂ ಮಾಡೋದಿಲ್ಲ, ಕೆಟ್ಟದ್ದು ಕೆಟ್ಟದ್ದು ಗೊತ್ತಿದ್ರೂ ಬಿಡೋದಿಲ್ಲ. ಅದಕ್ಕೇನು ಮಾಡಬೇಕು, ಈ ಬಿಡಿಸೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಅದಕ್ಕೆ ಫಸ್ಟ್ ಸದಾಚಾರಿ ಆಗೋದು, ಆಮೇಲೆ ದುರಾಚಾರ ಬಿಡು ಫಸ್ಟ್ ಅಂತ ಹೇಳಿದೆ. ದುರಾಚಾರ ಬಿಡೋದು ಅನಿಷ್ಟ ಪರಿಹಾರ, ಸದಾಚಾರ ಬಿಡೋದು ಇಷ್ಟ ಪ್ರಾಪ್ತಿ. ದುರಾಚಾರ ಬಿಡಿಸೋ ಪ್ರಯತ್ನ ಮಾಡಿದವರು ಭಾರಿ ತಪ್ಪಾಗುತ್ತೆ. ಎಷ್ಟೋ ಜನ ಇರ್ತಾರೆ ಸದಾಚಾರಿ ಅಲ್ಲ, ಅವನು ದುರಾಚಾರಿ ಅಲ್ಲ, ಅವ್ನು ಬಲಬೇಕಾಗಿ ಚೇಂಜ್ ಮಾಡ್ಬೋದು. ಅದು ದುರಾಚಾರಕ್ಕಾರ ವ್ಯಸನಗಳವೆಲ್ಲ ಕೂಡ ಅದು ಬಿಡಿಸೋದು ಭಾರಿ ಕಷ್ಟ. ಅದಕ್ಕಾಗಿ ದುರಾಚಾರ ಬಿಡಿಸ್ಬೇಕು ಅಂತ ಹೇಳೋದಕ್ಕೋಸ್ಕರ ಇಂಥದ್ದು ಇಚ್ಛಾಯಾಮ್ ಜಾತಾಯಾಮ್ ಪ್ರವೃತ್ತಿರ್ನೇತ ಇವ. ಅದಕ್ಕೇನು ಮಾಡಬೇಕು, ಇದು ವಿರುದ್ಧ ಅಂತ ಹೇಳಬೇಕು. ತಿನ್ನಲಕ್ಕೆ ಕೂತಿದ್ದ, ಏನು ಮಾಡಿದ್ರು ತಿನ್ನಲಕ್ಕೆ ಬಿಡ್ತಾ ಇಲ್ಲ. ಅವಾಗ ಹೇಳಿದ, ಅಲ್ಲಿ ಹಲ್ಲಿ ಸತ್ತು ಬಿದ್ದಿದೆ, ತಕ್ಷಣ ಬಿಟ್ಬಿಡ್ತಾರೆ. ಆ ಕ್ಷಣಕ್ಕೆ ಏನು ಅಷ್ಟೊತ್ತು ಕೆಲಸ ಮಾಡಿರಲಿಲ್ಲ ಆ ಮಾತು. ಆ ಮಾತು ಅಂದ ತಕ್ಷಣ ಏನಾಯಿತು, ತಕ್ಷಣ ಬಿಡೋದ್ರೆ ಬಿಟ್ಟು ಎದ್ದೇ ಬಿಡ್ತಾನೆ ನಡಿ ಅಂತ ಹೇಳ್ಬಿಟ್ಟು. ಅದು ಯಾವ ಭಾರಿ ಅನಿಷ್ಟ ಅಂತ ಗೊತ್ತಾಯ್ತು. ಅದರಿಂದ ಸಣ್ಣ ಪುಟ್ಟ ಅನಿಷ್ಟ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಿದ್ದ. ಅದೇನು ಮಾಡುತ್ತೆ, ಪ್ರಾಣ ಹೋಗೋ ಸಂಭವ, ತಕ್ಷಣ ಬಿಟ್ಬಿಡ್ತ. ಅದನ್ನ ಎಚ್ಚರಿಸ್ಬೇಕು. ಅಲ್ಲಿ ಒಳ್ಳೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಪದಾರ್ಥ, ಆದರೆ ವಿಷಯ ಇದೆ, ಇವರಿಗೆ ಗೊತ್ತಿಲ್ಲ ತಿನ್ನೋನಿಗೆ. ಗೊತ್ತಿದ್ದವನು ಏನು ಮಾಡಬೇಕು, ಅದನ್ನು ಸರಿಯಾಗಿ ಹೇಳಬೇಕು. ಅದೇ ರೀತಿಯೇ ಮೋಕ್ಷಕ್ಕೆ ವಿರೋಧಿ ಆದ ಕೆಲಸ ಮಾಡೋನಿಗೆ ಅದು ಮೋಕ್ಷದ ವಿರೋಧಿ ಅಂತ ಕೆಲಸ ಗೊತ್ತಿಲ್ಲ, ಭಾಳ ಲೈಕಿಂಗ್ ಇಟ್ಕೊಂಡು ಮಾಡ್ತಾ ಇರ್ತಾನೆ. ಅದನ್ನ ಎಚ್ಚರಿಸ್ಬಿಟ್ರೆ ಏನು ಮಾಡ್ತಾರಾಗ, ತಷ್ಟ ಬಿಟ್ಟುಬಿಡ್ತಾರೆ. ಅದನ್ನೆಲ್ಲ ತಿಳಿಸ್ತಾರೆ. ಇಂದು ತತ್ರ ಇಚ್ಛಾಯಾಮ್ ಜಾತಾಯಾಮ್ ಪ್ರವೃತ್ತಿರ್ ನಿಯತ ಇವ ಸಾದೃಶ್ಯ ಸ್ವಭಾವತ್ವಾತ್ ಕಾಮಶ್ಚ ಇತಿ. ಕಾಮದ ಸ್ವಭಾವನೇ ಅಂಥದ್ದು, ಅದು ಪ್ರಬಲ ಪ್ರತಿಬಂಧಕ ತೋರಿಸೋದ್ರೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ತಥಾಚ ಉಕ್ತಂ ಇಂದ್ರಿಯ ಕಥನ ಪ್ರಕರಣೇ, ಇಂದ್ರಿಯ ಕಥನ ಪ್ರಕರಣದಲ್ಲಿ ಹೇಳಿದ್ದೇವೆ, ನೈತನ್ಮನಸ್ತವ ಕಥಾಸು ಇತಿ. ಹೇ ಕೃಷ್ಣ, ನನ್ನ ಮನಸ್ಸಿದೆಯಲ್ಲ, ನಿನ್ನ ಕಥೆಗಳಲ್ಲಿ ತಾನಾಗಿ ಬರೋದಿಲ್ಲ, ಭಾರಿ ಸ್ಟೈನ್ ಅಪ್ ಮಾಡಿ ಮಾಡಿ ತರಬೇಕು ಅಂತ ಹೇಳ್ತಾರೆ. ಕತೆ ಪುಸ್ತಕ ಕದ್ದು ಓದ್ತಾರೆ, ಟೆಕ್ಸ್ಟ್ ಬುಕ್ನ ಪಾಠ ಮಾಡಿದ್ರು ಕೇಳೋದಿಲ್ಲ. ಅದಕ್ಕೆ ಕತೆ ಪುಸ್ತಕಗಳಿಗೆ ಹೋಗ್ಬಿಟ್ಟಿದೆ. ಎಷ್ಟೋ ಹುಡುಗರು ಪುಸ್ತಕಗಳಿಗೆ ಟೆಕ್ಸ್ಟ್ ಬುಕ್ ಬೇರೆ ಇಟ್ಕೊಂಡು ಓದ್ತಿರ್ತಾರೆ, ಮನೆಯಲ್ಲಿ ಬೈತಾರೆ ಅಂತ ಮನೆಯಲ್ಲೂ ಹಾಗೆ ಮಾಡಿರ್ತಾರೆ. ಅದಕ್ಕೆ ಅದು ಕೆಟ್ಟದು, ಓದಲೇಬೇಕು ಅಂತ ಹಠ, ಒಳ್ಳೆಯದು ಎಷ್ಟು ಹೇಳಿದ್ರು ಕೂಡ ಸ್ವಲ್ಪ ಓದಿದ್ರೆ ಸಾಲದ ಪೂರ್ತಿ ಓದಬೇಕಂತ ಕೇಳ್ತಾರೆ. ಅದನ್ನು ಪೇಜ್ ಪೇಜ್ ಓದ್ತಾರೆ, ಅದನ್ನು ಪೂರ್ತಿ ಓದಬೇಕಾ, ಇಷ್ಟು ಸಾಕು ಅಂತ ಕಟ್ ಮಾಡ್ಕೊಳ್ಳಿ. ಪುರುಷ ತಾನೇ ತಾನೇ ಡಿಸೈನ್ ಮಾಡ್ಕೊಂಡಿದ್ದ. ಆದರೆ ಒಳ್ಳೆಯದ್ರ ಬಗ್ಗೆ ಪ್ರವೃತ್ತಿ ಬರೋದು ಸಹಜ ಅಲ್ಲ, ಭಾರಿ ಕಷ್ಟ. ಅದಕ್ಕೆ ಇನ್ಸ್ಟಿಂಕ್ಟ್ಗಳಲ್ಲಿ ಒಳ್ಳೆ ಕೆಲಸ ಮಾಡೋಷ್ಟು ಆಳ್ವೆ ಕೆಲಸ ಒಳ್ಳೆಯದಾಗಬೇಕು ಅಂತ ಇನ್ಸ್ಟಿಂಕ್ಟ್ ಇದೆ. ಆದ್ರೆ ಮಾಡೋದೆಲ್ಲ ಕೆಟ್ಟ ಕೆಲಸನೇ, ಅದು ಸಹಜವಾಗಿ ಆ ಕಡೆ ಮನುಷ್ಯ ಹೋಗ್ತಾನೆ. ಯಥಾ ಹಿ ಮಧ್ಯಮಾನಾಂ ಪರಾನಿಷ್ಠ ಜ್ಞಾನೇಪಿ ನ ತತ್ ಪರಿಹರಣಾಯ ನಿಯಮೇನ ಪ್ರವೃತ್ತಿರ್ನ ತಥ ಉತ್ತಮಾನಾಂ ಕಿನ್ನಾಮ ಪರಾನಿಷ್ಠಂ ಭವತೀತಿ ಜ್ಞಾನೇ ಜಾತೆಯವ ಪ್ರವೃತ್ತಿರ್ನಿಯತೈವೇತಿ. ಯಥಾ ಹಿ ಮಧ್ಯಮಾನಾಂ ಪರಾನಿಷ್ಠ ಜ್ಞಾನೇಪಿ ನ ತತ್ ಪರಿಹರಣಾಯ ನಿಯಮೇನ ಪ್ರವೃತ್ತಿ ನ ತಥಾ ಉತ್ತಮಾನಾಂ. ಮಧ್ಯಮರು ಇರ್ತಾರೆ, ಅವ್ರಿಗೆ ಗೊತ್ತು ಇವ್ರು ಕೆಟ್ಟದಾಗುತ್ತೆ ಅಂತೇಳಿ, ನಮಗೆ ಯಾಕೆ ಅಂತ ಬಿಟ್ಟುಬಿಡ್ತಾರೆ. ಇದು ಪದ್ಧತಿ ಆಗುತ್ತೆ, ಇದು ಮಧ್ಯಮರ ಲಕ್ಷಣ. ಮಧ್ಯಮ ಏನು ಮಾಡ್ತಾನೆ ಅಂದರೆ, ಉಳಿದವರು ಕೆಟ್ಟದ್ದು ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ನನ್ನ ಪಾಡಿ ನಾನು ಇರ್ತೇನೆ. ಇನ್ನು ಮಧ್ಯಮ ಮನುಷ್ಯ, ಉತ್ತಮ ಮನುಷ್ಯ ಏನು ಮಾಡ್ತಾನೆ, ಛೇ ಭಾರಿ ತಪ್ಪದು ಅಂತೇಳಿ ಏನು ಮಾಡ್ತಾನೆ, ಬಿಡಿಸೋ ಪ್ರಯತ್ನ ಪಡ್ತಾನೆ. ಇವತ್ತು ದಾರಿ ಅಂತ ಅವ್ರು ಯಾರು ಮಾಡಿ ಹತ್ತಕ್ಕೆ ಬಂದ್ರು, ಅವರು ಗೈಡ್ ಮಾಡೋಕ್ಕೋಸ್ಕರ ತಮ್ಮಷ್ಟು ಸಾಧನೆ ಮಾಡಿಕೊಂಡಿದ್ರೆ ಮುದೋಗ್ತಿತ್ತು, ತಂಟೆಗೆ ಬರ. ಅವ್ರು ಹೇಳ್ತಾರೆ ನಾವು ಹಾಗೆ ಇರ್ತೀನಿ ಅಂತ ಹೇಳ್ತಾರೆ ಫಸ್ಟು, ಅದಕ್ಕೆ ಇಲ್ಲ ಇಲ್ಲ ನಿಮ್ಮಿಂದ ಲೋಕ ಉದ್ಧಾರ ಆಗಬೇಕು ಅಂತ ಹೇಳ್ತಾರಲ್ಲ, ಅದು ಅರ್ಥ ಮಾಡ್ಕೋಬೇಕು. ಡಾಕ್ಟ್ರ ಮನೆ ತನ್ನಷ್ಟೇ ಉಳ್ತೋಗ್ಬಿಟ್ರೆ ನಾವು ಎಬ್ಬಿ ವ್ಯಸ ಓದೋದು ತನ್ನ ಮಾತ್ರ ಟ್ರೀಟ್ಮೆಂಟ್ ಮನಸ್ಸಲ್ಲಿ ಅಷ್ಟೇ, ಎಲ್ಲ ಏನು ಉಪಯೋಗ ಆಯ್ತು ಅದರಿಂದ. ಆದರೆ ಉಳಿದ ರೋಗಿ ಆದವನು ಪಾಪ ಅದೆಲ್ಲ ಮಾಡ್ತಾ, ತನ್ನ ರೋಗ ಪರಿಹಾರ ಮಾಡ್ಕೊಂಡ್ರೆ ಸಾಕು, ಉಳಿದ ರೋಗ ಪರಿಹಾರ ಮಾಡೋಕ್ಕೆ ಹೋಗ್ಬಾರ್ದು, ಇವ್ರು ಕೊಂದಾಕ್ಬಿಡ್ತಾನೆ ಅಷ್ಟೇ. ಯಾಕೆ ಟ್ರೈನ್ ಆಗಿಲ್ಲ ಅನ್ನೋದು, ರೋಗಿಗೆ ತನ್ನ ರೋಗ ವಾಸಿ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯ, ವೈದ್ಯರಿಗೆ ಉಳಿದವ್ರ ರೋಗ ವಾಸಿ ಮಾಡೋದು ಭಾರಿ ಮುಖ್ಯ. ಅದಕ್ಕೆ ಒಬ್ಬ ಮುಖ್ಯ ಉತ್ತಮ ವ್ಯಕ್ತಿತ್ವ ಅಂದ್ರೆ ಹಾಗಿರಬೇಕು. ಕಿನ್ನಾಮ ಪರಾನಿಷ್ಠಂ ಭವತಿ ಇತಿ ಜ್ಞಾನೇ ಜಾತೆಯೇವ ಪ್ರವೃತ್ತಿರ್ ನಿಯತೈವೇತಿ. ತಾದೃಶ ಸ್ವಭಾವತ್ವಾತ್ ಸಾಧೂನಾವಿತಿ. ಊರು ಮಾತ್ರ ಹಾಗಲ್ಲ, ಪರಾನಿಷ್ಠ ಎಚ್ಚರಿಸ್ತೇ ಎಚ್ಚೆತ್ತು ಇರೋ ಕಂಡೆ ಮನವೇ ಅದೇ ಅಷ್ಟೆಲ್ಲ ಆದ್ಯಾತ ಬರೀತಾರೆ ಅವರು. ನೋಡಿ ಎಷ್ಟು ಅಪಾಯ ಇದೆ, ತೋರಿಸಿ 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 ಉಪಯೋಗ ಮಾಡ್ತಾರೆ. ತಾದೃಶ ಸ್ವಭಾವತ್ವಾತ್ ಸಾಧೂನಾವಿ, ಸಜ್ಜನದ ಸ್ವಭಾವನೇ ಹಾಗೆ ಅಂತ ಹೇಳ್ತಾರೆ. ಅಹೋ ಕೀದೃಶಿ ಪರಮದಯಾಲುತ ಸಾಧೂನಾಂ ಪರಪ್ರಯೋಜನಮಿ ಸ್ವಾತ್ಮಗಾಮೀವ ಮನ್ವಾನಾನ. ಎಷ್ಟು ದೊಡ್ಡವರು ಜ್ಞಾನಿಗಳು ಅಂತ ಹೇಳ್ತಾರೆ. ಪರಮ ದಯಾಲೂನ, ಇವರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ, ಎಷ್ಟು ಖುಷಿ ಪಡ್ತಾರೆ ಅಂದರೆ ತಮಗೆ ಆದಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ತಾರೆ. ಅವ್ರ ಸ್ವಭಾವ ಇನ್ನೊಬ್ರಿಗೆ ಒಳ್ಳೇದು ಮಾಡಿ ತಾವೇ ಒಳ್ಳೇದಾದ ಸಂತೋಷ ಪಡ್ತಾರೆ. ಆದ್ದರಿಂದ ಸಜ್ಜನರ ಸ್ವಭಾವನ ಉತ್ತಮರ ರೀತಿಯೇ ಹಾಕಿ ಸ್ವಾತ್ಮಗಾವಿ ಮನ್ವಾನ ಪರಪ್ರಯೋಜನಮಿ. ಯಾರೋ ಪಾಸ್ ಆದರು ತಾನೇ ಪಾಸಾದಷ್ಟು ಖುಷಿ ಅವನಿಗೆ, ಒಬ್ಬ ಮನುಷ್ಯ ಉದ್ಧಾರ ಆದಂತ ಅಷ್ಟು ಆನಂದ ಅವನಿಗೆ. ಆ ಭಾವನೆ ಇರಬೇಕೆ ಹೊರತು ಅಯ್ಯೋ ಅವ್ನು ಬಾಯಿಬಿಟ್ನಲ್ಲ ಏನಾರು ಮಾಡಿ ನಿಲ್ಲಿಸ್ಬೇಕಲ್ಲ, ಆ ಭಾವನೆ ಬರಬಾರ್ದು. ಉದ್ಧಾರ ಅಂತ ಹೇಳಿದ್ರೆ ಒಬ್ಬ ಜೀವನ ಭಾರಿ ಅನುಕೂಲ ಆಯಿತು ನಮಗೆ, ಆದರೆ ಹ್ಯಾ ಖುಷಿ ಪಡ್ತೇವೆ ನಾವು, ಅದಕ್ಕೆ ಅವನಿಗೆ ಖುಷಿಯಾಗಿದೆ, ಆದರೆ ನಾವು ಜಾಯಿನ್ ಆಗೋಣ ಅಂತ ಯೋಚನೆ ಇರಬೇಕು ಹೊರತು ಬೇರೆ ಇರಬಾರ್ದು. ಅದು ದುಷ್ಟರಿಗಾದರೆ ಮಾತ್ರ ಹಾಗೆ ಮಾಡಬಾರ್ದು ಅಷ್ಟೆ. ಎತ್ತತ್ಕರಣೆ ಸ್ವೀಯಾನ ವೈ ಪರೋವಾಕ್ಕಾಯ ಅಂತ್ರೀನಪಿ ನೇಮಯಂತಿ. ಅದಕ್ಕೋಸ್ಕರ ಅವರು ತಮ್ಮ ಬಂಧುಗಳ ಮನೋವಾಕ್ಕಾಯ, ಸ್ವೀಯರು ಅಂದರೆ ತನ್ನವರು, ಮನಸ್ಸು ವಾತು ಕೃತಿಗಳನ್ನೆಲ್ಲ ಹತೋಟಿ ತರಹ ಹೇಳಿಕೊಡ್ತಾರೆ, ತಾವು ಹಾಗೆ ಇರ್ತಾರೆ. ಯತ್ಷಿ ಏಕಸ್ಯ ಮನಸ್ಸಃ ತತ್ರ ನಿಯಮೇನ ಏವ ಅಖಿಲ ಪುರುಷಾರ್ಥಾವಾಪ್ತಿ ನೃಣಾಂ ಇದಿಷ್ಟ. ಅದಕ್ಕೆ ಹೇಳ್ತಾರೆ ಏಕಸ್ಯ ಮನಸ್ಸಃ ತತ್ರ ನಿಯಮನೇನೇ ಅಖಿಲ ಪುರುಷಾರ್ಥಾವಾಪ್ತಿ ನೃಣಾಂ. ವಾಗ್ ಮನಸ್ಸು, ಮಾತು ಮತ್ತು ದೇಹ, ಈ ಮೂರನ್ನು ನಿಯಮನ ಮಾಡಬೇಕು. ಒಂದೊಂದು ಮಾಡಿದ್ರೆ ಎಷ್ಟು ಉಪಯೋಗ ಇದೆ, ಮೂರು ಮಾಡಿದರೆ ಕೇಳಬೇಕಂತ ಹೇಳ್ತಾರೆ. ಬರೀ ವಾಗ್ದಂಡಕ್ಕೆ ಮಹತ್ವ ಇದೆ, ಬರೀ ಮನೋದಂಡಕ್ಕೆ ಮಹತ್ವ ಇದೆ, ಬರೀ ದೇಹದಂಡನೇ ಮಹತ್ವ ಇದೆ. ಮೂರು ಮಾಡಿಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ ನೋಡಿದ್ರೆ, ಅದನ್ನು ಅದಕ್ಕೆ ಮಾಡ್ಸಕ್ಕೆ ಇಷ್ಟಪಡ್ತಾರೆ ಅವರು. ಅದಕ್ಕೆ ರಾಯರು ಕಾರಯಿಷೇಚ ಅನ್ನೋ ಮಾತಿಗೆ ಇದೆಲ್ಲ ಹಿನ್ನೆಲೆ. ಇದಮಿಷ್ಟ ವೇಷಾಂ ಭವತು ಇತಿ ಇಚ್ಛಾ ಮಾತ್ರೇಣ ಅಪ್ರಾಪ್ಯಸ್ಯ ಅಭಾವಾದಿತಿ ಅಭಿಸಂಧಾಯ ದ್ವಿತೀಯಮಿ ದರ್ಶಯತಿ ಮನೋವಾಕ್ಕಾಯ ದಂಡಂಚ ತದ್ ತರುದೃಷ್ಟಾಂತೇನ ಶಿಕ್ಷೇದಿತಿ. ಇದಮಿಷ್ಟ ವೇಷಾಂ ಭವತು ಇತಿ ಇಚ್ಛಾ ಮಾತ್ರೇಣ ಅಪ್ರಾಪ್ಯಸ್ಯ ಅಭಾವಾತ್ ಇತಿ ಅಭಿಸಂಧಾಯ ದ್ವಿತೀಯಮಿ ದರ್ಶಯತಿ. ಬರೀ ಅಂದ್ಕೊಂಡು ಮಾತ್ರಕ್ಕೆ ಒಳ್ಳೇದಾಗಲಿ ಅಂದರೆ ಕೆಲಸ ಆಗೋದಿಲ್ಲ, ಒಳ್ಳೆಯ ಕೆಲಸ ಮಾಡೋದು ಪ್ರಯತ್ನ ಪಡಬೇಕು. ಬರೀ ಸಂಕಲ್ಪ ಮಾಡಿದ್ರೆ ಆಗೋದಿಲ್ಲ, ಅವನು ಒಳ್ಳೇದಾಗಲಿ ಅಂತ ಹೇಳೋದ್ರ ಜೊತೆಗೆ ಏನು ಮಾಡಬೇಕು, ಒಳ್ಳೇದಾಗೋ ರೀತಿ ಅವನಿಗೆ ದಾರಿ ತೋರಿಸ್ಬೇಕಲ್ಲ. ಯಥಾಹು ದೃಷ್ಟಾಂತ ಕೊಡ್ತಾರೆ, ತರು ದೃಷ್ಟಾಂತ ಏನೇ ದೃಷ್ಟಿ ಐತಿ. ತರು ಅಂದ್ರೆ ಮರ, ಒಂದು ವೃಕ್ಷ. ವೃಕ್ಷ ದೃಷ್ಟಾಂತನೇ ಕಲಿಬೇಕು ನಾವು ಅಂತ ಹೇಳ್ತಾರೆ. ಪತ್ರ ಪುಷ್ಪ ಫಲಚ್ಛಾಯ ಮೂಲ ವಲ್ಕಲ ದಾರುಭಿ ಗಂಧ ನಿರ್ಯಾಸ ಭಸ್ಮಾಭಿ ಭಸ್ಮಾಸ್ಥಿತೋಕ್ಮೈಹಿ ಕಾಮಾನ್ ವಿತನ್ವತೆ ಇತಿ. ಇದೆಲ್ಲ ದಶಮ ಭಾಗವತದ್ದೇ ಮಾತು, ಎಷ್ಟು ಉಪಕಾರ ಮಾಡುತ್ತೆ ಗೊತ್ತೋ ವೃಕ್ಷ. ಪತ್ರ ಪುಷ್ಪ ಫಲ ಛಾಯ ಮೂಲ ವಲ್ಕಲ ದಾರುಭಿ. ಅದ್ರ ಪತ್ರ ಎಲೆಗಳು ಉಪಯೋಗಕ್ಕೆ ಬರುತ್ತೆ, ಪುಷ್ಪ ಹೂವುಗಳು, ಫಲ ಹಣ್ಣುಗಳು, ಛಾಯಾ ನೆರಳು, ಮೂಲ ಬೇರು, ಒಲಕಲಾದ್ರೆ ತೊಗಟೆ, ದಾರು ಸೌದೆ ಅಡಿಗೆ ಬರುತ್ತೆ. ಮತ್ತೆ ಅದು ಬದುಕಿದ್ರೆ ಹಣ್ಣು ಕೊಡುತ್ತೆ, ಸತ್ತರೆ ಅಡಿಗೆ ಮಾಡಿಕೊಡುತ್ತೆ, ಗೊತ್ತಾಯ್ತಾ? ಅದು ತಿನ್ನಕ್ಕೆ ಅಡಿಗೆ ಮಾಡಬೇಕಾದ್ರೆ ದಾರು ಬೇಕೇ ಬೇಕು. ಅದೇ ರೀತಿ ಗಂಧ, ಒಳ್ಳೆ ಸುವಾಸನೆ ಗಂಧದ ಎಲ್ಲ ಕೆಲವು ವೃಕ್ಷಗಳು ಎಲ್ಲ ಕೊಡುತ್ತೆ, ಕೆಲವು ಹೂವಿನ ಮರಗಳು ಹಣ್ಣು ಕೊಡೋದಿಲ್ಲ, ಅಥವಾ ಕೊಡಬೇಕ ಅದು ಕೊಟ್ಬಿಡುತ್ತೆ ಅಷ್ಟೇ. ಅದೇ ರೀತಿ ಸೌದೆ ಉಪಯೋಗ ಬರೋದು ಕಾಮನ್, ಅದು ಉರುವಲಾಗೋದಂತ ಕಾಮನ್. ಗಂಧ ನಿರ್ಯಾಸ ಭಸ್ಮಾಸ್ಥಿತೋ ಥೈಮಿ, ಒಂದು ಕಡೆಗೆ ಗಂಧ, ಗಂಧ ತೆಗೆಯೋದು, ಗಂಧ ತರೋದು, ದುರ್ಗಂಧ ತೆಗೆಸ್ಲಕ್ಕೂ ಬೇಕು, ಸುಗಂಧ ಬರಲಿಕ್ಕೂ ಗಂಧದ ಕೊರಡು ಬೇಕು, ಭಸ್ಮ ಭಸ್ಮಕ್ಕೂ ಮತ್ತೆ ಸೌದೆ ಬೇಕು, ಅಸ್ಥಿತೋಕ್ಮೈ ಅಸ್ಥಿಗಳನ್ನು ನಾಶ ಮಾಡೋದಕ್ಕೂ ಬೇಕು. ಕಾಮನ್ ವೇದ ಇಷ್ಟೆಲ್ಲ ಕೆಲಸ ಮಾಡಿ ಮನುಷ್ಯ ಮಾಡುತ್ತಲ್ಲ, ಮನುಷ್ಯ ಅದಕ್ಕಿಂತ ಕಡಿಮೆ ಆದರೆ ಏನು ಎಷ್ಟು ಹೋಪ್ಲೆಸ್ ಆಗೋದಿಲ್ಲ ಅಂತ ಹೇಳ್ತಾ. ಮನುಷ್ಯ ಅದಕ್ಕಿಂತ ಹೆಚ್ಚು ಉಪಕಾರ, ಜಡ ಪದಾರ್ಥಕ್ಕೆ ಅಷ್ಟು ಶಕ್ತಿ ಇರಬೇಕಾದ್ರೆ ಚೇತರಿಸಿಕೊಂಡ ಮನುಷ್ಯ ಏನು ಮಾಡಬೇಕು, ಎಲ್ಲ ದೃಷ್ಟಿಯಿಂದ ಸಾರ್ಥಕ ಮಾಡ್ಕೊಂಡು ಪ್ರಯತ್ನ ಪಡಬೇಕು. ತನು ತರುಷು ತರುಷ್ವೇವಂ ದರ್ಶನೇಪಿ ನಾಸ್ಮಾಕಂ ತತ್ರ ಧೈರ್ಯಂ ಭವತಿ, ತೇ ತು ಸ್ವಯಂ ಆದಾನಾದಿ ಶಕ್ತಿರಹಿತಾಹ ತತೈವ ಜನೈಹಿ ಪೀಡ್ಯಂತೆ ತತ್ತು ಬುದ್ಧಿಪೂರ್ವಕಂ ದದತಿ. ಇಲ್ಲಿ ಕೆಲವು ಪ್ರಶ್ನೆ ಮತ್ತೆ. ತರುಷು ಏವಂ ದರ್ಶನೇಪಿ ನಾಸ್ಮಾಕಂ ತತ್ರ ಧೈರ್ಯಂ ಭವತಿ, ಮರಗಳನ್ನು ನೋಡ್ತೇವೆ ನಾವು, ಆದರೆ ಹಾಗೆ ಮಾಡಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ತೇ ತು ಸ್ವಯಂ ಆದಾನಾದಿ ಶಕ್ತಿರಹಿತಾಹ, ಪಾಪ ಮರಗಳಿಗೆ ಎಷ್ಟು ಲಿಮಿಟೇಷನ್ ಇದೆ ಅಂದರೆ ತಾವೇ ಕೈ ಎತ್ಕೊಳ್ಳೋಕೆ ಬರೋದಿಲ್ಲ, ಬೇಕು ಪಾಪ ತಾವೇ ಇನ್ನೊಬ್ಬರಿಗೆ ಬಂದು ಕರೆದು ಬಾರಯ್ಯ ನೆರಳೆ ಅಂತ ಕರೆಯಕ್ಕೆ ಬರೋದಿಲ್ಲ. ಆದರೆ ಏನು ಮಾಡುತ್ತಾವು, ಮೂಮೆಂಟೇ ಇಲ್ಲ ಅವ್ರಿಗೆ. ಆದರೆ ಏನು ಮಾಡುತ್ತೆ ಪಾಪ, ಅಷ್ಟೇ ಸಾಲದವನ್ನ ಜನಗಳು ಏನು ಮಾಡ್ತಾರೆ, ಮರಗಳ ಕೊಡ್ತಾರೆ, ಸ್ವಲ್ಪ ಹೊತ್ತು ಕೂತು ಸುಮ್ಮನೆ ಹೋಗೋದಿಲ್ಲ, ಯಾವುದೋ ಕಿತ್ತು ಹೋಗ್ತಾರೆ ಒಂದಿಷ್ಟು, ಆ ಗಿಡ ಕಿತ್ತೆ ಹಾಕೋದು ಸುತ್ತುಂಡು ಮಾಡೋದು ಸುಮ್ಮನೆ ಕೊಡೋದಿಲ್ಲ ಅವ್ರ ಕೈ, ಇಷ್ಟಾದ್ರೂ ಸಹಿಸ್ಕೊಳ್ಳುತ್ತೆ ಪಾಪ, ಹೋಗ್ತಾನೆ ಬಿಡಿಸ್ಕೊಳಕ್ಕೆ ಬರೋದಿಲ್ಲ, ಹೋಗಿ ನೀನು ನೆರಳು ಕೊಡೋದಿಲ್ಲ ಅನ್ನೋದಿಲ್ಲ. ಇಷ್ಟೆಲ್ಲ ಮಾಡಿದ್ರೆ ಮತ್ತೇನು ಮಾಡುತ್ತೆ, ನೆರಳು ಕೊಟ್ಟೆ ಕೊಡುತ್ತೆ, ಕಲ್ಲು ಹೊಡೆದು ಹಣ್ಣು ಬಿಡಿಸ್ತಾರೆ, ಇಷ್ಟಾದ್ರು ಏನು ಮಾಡುತ್ತೆ ಪಾಪ, ಅದು ಕಲ್ಲು ಹೋಗಿದ್ರೆ ಎಷ್ಟು ಪಜೀತಿ ಆಗ್ತೈತೆ, ಇದು ಹೋಗಿದಾಗ ಅದು ಮಾತ್ರ ಏನು ಮಾಡುತ್ತೆ, ಹಣ್ಣೇ ಕೊಡುತ್ತೆ. ಇದೆಲ್ಲ ಮರದ ದೃಷ್ಟಿ ನೋಡಿದೆ. ಅದಕ್ಕೆ ಏನು ಮಾಡಬೇಕು, ನಮ್ಮ ಪೀಡಿಸಿದ್ರೆ ಏನು ಮಾಡಬೇಕು ಅಂದರೆ, ಮರ ಪೀಡಿಸಿದ್ರು ನೆರಳು ಕೊಡುತ್ತೋ ಇಲ್ಲೋ, ನಾವು ಪೀಡಿಸಿದ್ರೂ ಪರವಾಗಿಲ್ಲ, ಏನು ಮಾಡೋಣ, ಒಳ್ಳೆಯದನ್ನೇ ಮಾಡೋಣ ಅಂತ ಹೇಳ್ತಾರೆ. ವಯಂತು ಬುದ್ಧಿಪೂರ್ವಕಂ ಕಥಂ ಇದೃಶಂ ಕುರ್ಮಃ ಇತ್ಯತಃ ಯಥಾ ಹಿ ತರವಃ ಪತ್ರ ಪುಷ್ಪಾದಿಭಿಃ ಸರ್ವೈರಪಿ ಸ್ವೀಯರ್ ಅವಯವಿಃ ಪರೋಪಕಾರಂ ಕುರುವಂತಿ. ಅವು ಎಷ್ಟು ಲಿಮಿಟೆಡ್ ಆಗಿದ್ದರೂ ಕೂಡ ಪಾಪ ತಮ್ಮ ಸರ್ವ ಪದಾರ್ಥಗಳನ್ನು ಕೂಡ ಇನ್ನೊಬ್ಬರು ಕಲ್ಯಾಣ ಕೊಡ್ತಾ ಇದೆ. ಪರೋಪಕಾರಂ ಕುರುವಂತಿ ತಥೈವ ಚೇಷ್ಟಾದಿ ಶಕ್ತಿವಂತೋ ಬುದ್ಧಿಪೂರ್ವಕವೈವ ಪರೋಪಕಾರಂ ಕುರುವಂತಹ ಮಹಾಂತೋಪಿ ಸಂತಿ. ಅವು ಬುದ್ಧಿ ಇಲ್ಲದೇನೆ ಅಷ್ಟು ಮಾಡ್ತಾ ಇದೆಯಲ್ಲ, ಬುದ್ಧಿರ ಮನುಷ್ಯ ಎಷ್ಟು ಮಾಡಬೇಕು ನೋಡಿ ಅಂತ ಹೇಳ್ತಾರೆ. ತಥೋ ನ ವಿಭೇತವ್ಯಂ ಭವದ್ಭಿ ಅತಃ ಸರ್ವಾತ್ಮನ ಪರೋಪಕಾರ ಕರ್ತವ್ಯ ಇತಿ ಭಾವೇನಾಹ. ಇದೆಲ್ಲ ಅದಕ್ಕೆ ಸೇರಿಸ್ಕೋಬೇಕು, ಗೀತಾ ತಾತ್ಪರ್ಯದ ಆಚಾರ್ಯ ಮಾತುಗಳಿಗೆ ಇದೆಲ್ಲ ಸೇರಿಸಿಕೊಂಡ್ರೆ ಆಚಾರ್ಯ ಹೇಳಿದ್ದೆಷ್ಟು, ಪರೋಪ ನಾನಾ ಜನಸ್ಯ ಶುಶ್ರೂಷ, ಸಮಾಜ ಅನೇಕ ವಿಧ ಜನ ಇರ್ತಾರೆ, ಅಲ್ಲಿ ಕಾಮನ್ ಫ್ಯಾಕ್ಟರ್ ಒಂದು ಇಟ್ಕೋಬೇಕು, ಎಲ್ಲ ಏನು ಭಗವದ್ಭಕ್ತರು ಅಂತ ಇಟ್ಕೋಬೇಕಂದ್ರೆ ಉಳಿದು ಸೇವೆ ಮಾಡಿ ಅರ್ಥ ಇಲ್ಲ. ಅದಕ್ಕೆ ಭಗವದ್ಭಕ್ತರಾದ ಜನಗಳು ಯಾರೇ ಆಗಿರಲಿ ಅವ್ರಿಗೇನು ಮಾಡಬೇಕು, ನಮ್ಮಿಂದ ಆದಷ್ಟು ಸೇವೆಯನ್ನು ಮಾಡಬೇಕು. ಇವತ್ತು ಕೆಲವರು ಹುಡುಕೊಂಡು ಪೊಲೀಸರೆಲ್ಲ ರಕ್ಷಣೆ ಹುಡುಕೊಂಡು ರಕ್ಷಣೆ ಕೊಡಬೇಕು, ಅವರು ಫೋನ್ ಮಾಡಿದ್ರೆ ಹೋಗಬೇಕು, ನಮಗೆ ಅಷ್ಟೆಲ್ಲ ಬೇಡ. ಎದುರಿಗೆ ಅನ್ಯಾಯ ಆಗ್ತಿದ್ರೆ ತಪ್ಪಿಸಿದ್ರೆ ಸಾಕು, ಯಾರೋ ಬಿದ್ದರು ಎತ್ತಿದ್ರೆ ಸಾಕು, ಮನೆ ಬಿಡೋಷ್ಟು ನಮಗೆ ಶಕ್ತಿ ಇಲ್ಲದೇ ಇರಬಹುದು, ಆದರೆ ಬೀಳ್ತು ಯಮಿಸಾರು ಕೊಡಿಸ್ಬೋದಲ್ಲ ಕೊನೆ ಪಕ್ಷ, ಆದರೆ ಅದನ್ನು ಮಾಡಲಿಕ್ಕೆ ಹೋದರೆ ಭಾರಿ ತಪ್ಪಾಗುತ್ತೆ. ಮಹಾ ಅವರಿಗೆಲ್ಲ ಫುಲ್ ಟೈಮ್ ಕೆಲಸನೇ ಅದು, ನಮಗೆ ಫುಲ್ ಟೈಮ್ ಕೆಲಸ ಅಲ್ಲ, ಅದು ಕಣ್ಣಿ ಬಿದ್ದ ಮಾಡಿದರೂ ಸಾಕು, ನಮ್ಮ ಲಿಮಿಟೇಷನ್ನಲ್ಲಿ ಕೆಲಸ ಮಾಡಿದ್ರು ಕೂಡ ಬೇಕಾಷ್ಟು ಕೆಲಸ ಆಗುತ್ತೆ, ಅದು ಮಾಡದೆ ಹೋದರೆ ಮೂರು ಅಪೃಷ್ಟಜ್ಞಾನ ಸಾಧನೆ ಆಗೋದಿಲ್ಲ ಅಂತ ಹೇಳ್ತಾರೆ. ತಥೋ ನ ವಿಭೇತವ್ಯಂ ವಿಭದ್ಭಿರತಃ ಸರ್ವಾತ್ಮನ ಪರೋಪಕಾರ ಕರ್ತವ್ಯ ಇತಿ ಭಾವೇನಾಹ. ಸರ್ವಾತ್ಮನ ಪರೋಪಕಾರವನ್ನು ಮಾಡಲೇಬೇಕು. ಮನೋವಾಕ್ಕಾಯ ದಂಡಂಚ ತಾದೃಶ ಸಾಧು ದರ್ಶನೇನ ಶಿಕ್ಷೆ ಇದೀತಿ. ಅದೇ ರೀತಿ ಇದು ಸಜ್ಜನರು ನೋಡಿದಾಗ, ಮರಗಳನ್ನು ನೋಡಿದಾಗ ಇಷ್ಟೆಲ್ಲ ತಿಳ್ಕೊಡ್ರಿ. ಇನ್ನು ಮನಸ್ಸು ವಾಕು ಮತ್ತು ಕಾಯ ದಂಡವನ್ನು ಸಜ್ಜನ ನೋಡಿ ತಿಳ್ಕೋಬೇಕು. ಧ್ರುವ ಎಷ್ಟ ತಪಸ್ ಮಾಡ್ದ ನೋಡಿದ ನಮಗೆ ಅನಿಸುತ್ತೆ, ಆ ಸ್ವಲ್ಪ ನಾವು ಮಾಡೋಣ, ರಾಯರ ಪೂರ್ವಾಶ್ರಮದಲ್ಲಿ ಹೇಗಿದ್ರು ಅದು ನೋಡಿದಾಗ ಸ್ವಲ್ಪ ಆದರೂ ಕೂಡ ನಾವು ಇನ್ನೊಬ್ಬರು ಕೇಳೋದು ಬಿಡೋಣ, ಆ ರೀತಿ ಭಾವನೆ ಬಂದುಬಿಟ್ರೆ ಅದು ಅವ್ರನ್ನ ನೋಡಿ ಕೇಳೋದಿದ್ದು ಫಲ ನಮಗೆ. ಯಥಾಹು ಶ್ರೇಯ ಕುರುವಂತಿ ಭೂತಾನಾಂ ಸಾಧವೋ ದುಸ್ತ್ಯಜಾಸುಹಿ ದಧ್ಯಂ ಶಿವಿ ಪ್ರಭೃತಯಃ ಕೋವಿಕಲ್ಪೋ ಧರಾಧಿಷು ಇತುಯಿ. ಒಳ್ಳೆ ಶ್ಲೋಕ ಮತ್ತೊಂದು. ಶ್ರೇಯ ಕುರುವಂತಿ ಭೂತಾನಾಂ ಸಾಧವೋ ದುಸ್ತ್ಯಜ ಅಸುಭಿಹಿ. ಸಾಧವ ಸಜ್ಜನರು ಭೂತಾನಾಂ ಪ್ರಾಣಿಗಳಿಗೆ ಶ್ರೇಯ ಕುರುವಂತಿ ಶ್ರೇಯಸ್ಸನ್ನು ಮಾಡ್ತಾರೆ. ಹೇಗೆ? ದುಸ್ತ್ಯಜ ಅಸುಭಿಹಿ, ಅದು ಕೊಟ್ಟು ಇದು ಕೊಟ್ಟಲ್ಲ, ಪ್ರಾಣ ಕೊಟ್ಟಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಉಪಕಾರಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಪ್ರಾಣ ಬೇಕಾದ್ರೂ ಕೊಟ್ಟುಬಿಡ್ತಾರೆ. ಎಲ್ಲಿದೆ ಅಂತ ಕೇಳಿದರೆ ದಧ್ಯಂಗ್ ದಧೀಚಿಗಳು ತಾವು ಅಸ್ತಿತ್ವಗಳು ಇರ್ತವೆ, ದೇಹನೇ ಬಿಟ್ಟುಬಿಟ್ರು ಅವರು. ಸಿಪಿ ಚಕ್ರವರ್ತಿ ಬರೀ ಪಾರಿವಾಳ ಉಳಿಸೋಕ್ಕೋಸ್ಕರ, ಪಾರಿವಾಳ ಬಂತು ಗಿಡಗ ಅಡ್ಸ್ಕೊಂಬಂತೆ ಹಿಂದೆ. ತಕ್ಷ ರಾಜ ಕಾಪಾಡು ಅಂತ ಹೇಳಿ ಕಾಪಾಡ್ತೀರಿ ಅಂತ ಹೇಳಿದ್ದು ಬಿಡಲಿಲ್ಲ. ಹಾಗಾದ್ರೆ ಮಹಾಭಾರತದಲ್ಲಿ ಬರೋ ಕಥೆ ಅದು. ತಕ್ಷ ಏನು ಮಾಡ್ತದೋ, ನನ್ನ ಆಹಾರ ನೀನು ಕೊಡಲೇಬೇಕು ಅಂತ ಕೇಳಿದ್ದು. ಅಡ್ಸ ನನ್ನ ಆಹಾರ ಅಂತ ಕೇಳಿದಾಗ ಏನು ಮಾಡ್ದ, ನ್ಯಾಯ ಅದ್ರದ್ದು ನ್ಯಾಯನೇ. ಯಾಕಂದ್ರೆ ಆಹಾರ ಅಡ್ಸ್ಕೊಂಡು ಬಂದ ಕಾಲಿಗೆ ತೊಗೊಂಡ್ಬಿಟ್ರೆ ತಪ್ಪಾಗಲಿಲ್ವಾ, ಇದು ರಕ್ಷಣೆ ಕೇಳ್ತಾ ಇದೆ ಅನ್ಬಿಡಾಗಿಲ್ಲ. ಅದು ಆಹಾರ ಕೊಡಬೇಕಾದ ಕರ್ತವ್ಯ. ಬರೀ ಯಾವುದೋ ಪದಾರ್ಥ ಇರುತ್ತೆ, ಹಾವು ಬರುತ್ತೆ, ಬಿಡಿಸ್ಬಿಟ್ಟು ಅದಕ್ಕೆ ಆಹಾರ ಕೊಡಬೇಕಾಗಿಲ್ಲ. ಅದಕ್ಕೆ ಮನುಷ್ಯನ ಕಚ್ಚೋದು ಮನುಷ್ಯ ಆಹಾರ ಅಲ್ಲ, ಅದಕ್ಕೆ ಆಹಾರ ಅಲ್ಲ, ಹಾಗೆ ಕೊಲ್ಲುತ್ತು ಚೇಳು, ಹಾಗೆ ಕೊಲ್ಲುತ್ತು ಮನುಷ್ಯ ಆಹಾರ ಅಲ್ಲ. ಆದರೆ ಪಾರಿವಾಳನ ಅದು ಗಿಡಕ್ಕೆ ಕೊಲ್ಲೋದು ಯಾತಕ್ಕದು, ಅದು ಫುಡ್. ಅದಕ್ಕೆ ಅದನ್ನು ತಪ್ಪಿಸ್ಬಿಟ್ರೆ ಭಾರಿ ತಪ್ಪಾಯ್ತು, ಯೋಚನೆ ಮಾಡ್ತಾನೆ. ಸರಿ ಆಗಿದ್ರೆ ನಿನಗೇನು ಕೊಡಬೇಕೀಗ, ಆ ಪಾರಿವಾಳ ಬೇಕು, ಪಾರಿವಾಳ ನಾನು ಕೊಡೋದಿಲ್ಲ, ನಾನು ಮಾಂಸ ದೇಹದ ಮಾಂಸವನ್ನೇ ಕೊಡ್ತೇನೆ ಅಂತ ಹೇಳ್ತಾರೆ. ಅದು ಸಿಬಿ ಮಾಡಿದ ತ್ಯಾಗ. ಮನೆ ನೋಡಿದ್ರೆ ಏನಾಗಿರ್ತಾರೆ, ಆ ಪಾರಿವಾಳ ಪಾರಿವಾಳನೂ ಅಲ್ಲ, ಗಿಡಗೋನೂ ಅಲ್ಲ, ದೇವತೆಗಳು ಪರೀಕ್ಷೆ ಮಾಡಲಿಕ್ಕೆ ಬಂದಿರ್ತಾರೆ ಅಂತ ಗೊತ್ತಾಯ್ತಾ. ಆಗ ಅದು ವಿಶೇಷವಾದ ಸಿಬಿ ದಾನದಲ್ಲಿ ಸಿಬಿ ಎನಿಸ್ಕೊಂಡ್ಬಿಡ್ತಾರೆ. ಸಿಬಿ ಚಕ್ರವರ್ತಿಗೆ ಅಂತ ಮಹತ್ವ ಬಂತು. ದದಿ ಜೇನುಗಳು ದೇಹನೇ ಬಿಟ್ಟುಬಿಟ್ರು. ಗೋ ವಿಕಲ್ಪೋ ಸರಾದಿಶು, ಇನ್ನು ಭೂಮಿ ಎಷ್ಟು ತುಳಿದ್ರು ನಮ್ಮನ್ನು ಇದು ಮಾಡ್ತಾ ಇದೆ, ತುಳ್ಕೊಂಡು ಓಡಾಡ್ತೇವೆ, ಗಲೀಜು ಮಾಡ್ತೇವೆ, ವಿಸ್ತಾರ ಭೂಮಿ ಏನು ಮಾಡುತ್ತೆ, ಕ್ಷಮಿಸಿ ನಮ್ಮ ಹೊರತಾಗಿಸ ಬಿಟ್ಟಿಲ್ಲ. ಅದೇನಾದ್ರು ಸಿಟ್ಟು ಬಂದು ಓಪನ್ ಮಾಡಿ ಬೆಳೆ ಒಳಗೋಗ್ಬಿಡ್ತಾನೆ. ಪ್ರತಿ ಕ್ಷಣದಲ್ಲೂ ಭೂಕಂಪ ಆಗಬೇಕಾಗುತ್ತೆ ಅಷ್ಟೇ, ಅದು ಹಾಗೆ ಮಾಡೋದಿಲ್ಲ. ಆದರೆ ಏನು ಬರುತ್ತೆ, ಹೌದು ಹೌದು, ವೈಶ್ವ ಅಂದರೆ ಎಲ್ಲ ನರಗಳ, ವೈಶ್ವ ನರಿ ಅಂದರೆ ಎಲ್ಲ ಜನಗಳ ಹಿತಕ್ಕೋಸ್ಕರವಾಗಿ ಯಾರು ಬದುಕ್ತಾರೆ ಅವರು ಬದುಕೋದು. ಮನುಷ್ಯ ತಾನು ಬದುಕೋ ದೊಡ್ಡದಾರ ಬದುಕೆ ಬದುಕ್ತಾನೆ, ಅದೇನು ಕ್ವಶನ್, ಸರ್ವೈವರ್ ಕ್ವಶನ್. ಅದು ಇನ್ನೊಂದು ಬಸಕ್ಕೆ ಅನುಕೂಲ ಮಾಡಿಕೊಡ್ತಾನಲ್ಲ, ಅದು ತ್ಯಾಗ. ತಾನು ಊಟ ಮಾಡಿದ್ರೆ ಕೃಷ್ಣಾರ್ಪಣ ವಸ್ತು, ತಾನು ಊಟ ಕೂತಿರೋದು ಬ್ರಾಹ್ಮಣ ಭೂರಿ ಭೋಜನ ಮಾಡ್ತೀರಿ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ, ಏನಲ್ಲ. ಇನ್ನೊಬ್ಬರು ಮಾಡಿಸಿದಾಗ ಏನಾಯ್ತದ, ಅದನ್ನು ಆತಿಥ್ಯ ಅಂತ ಕರೀತಾರೆ. ತಾನು ಮಾಡ್ಕೊಂಡ್ರಲ್ಲ, ತಾನು ಯಾತಕ್ಕೆ ತೊಗೋಬೇಕು ಅಂದರೆ ಆ ಶಕ್ತಿ ಕೊಡಲಿ ಅಂತ ಹೇಳಿಬಿಟ್ಟು ತಾನು ಬದುಕಿದ್ರೆ ತಾನೇ ಮಾಡಲಿಕ್ಕೆ ಬರೋದು. ಅಷ್ಟಕ್ಕೆ ಹೊರತು ಪ್ರಧಾನವಾದದ್ದು ಇನ್ನೊಬ್ಬರಿಗೆ ಕೊಟ್ಟಾಗ ಮಾತ್ರ ತ್ಯಾಗ, ತಾನು ತೊಗೊಂಡ ತ್ಯಾಗ ಅಂತ ಕರೆಯೋದಿಲ್ಲ. ಸತ್ಯಂ ಶಿಕ್ಷೆ, ಇದಿಷ್ಟು ಒಂದು ಭಾಗ. ಸಮಾಧಾನಂ ತ್ರಿವಿಧಂ, ಯಥಾವಸ್ತು ಜ್ಞಾನಂ, ಯಥಾವಸ್ತು ಧ್ಯಾನಂ, ಯಥಾವಸ್ತು ಸಮರ್ಪಣಂ. ಇತಿ ಮೂರು, ಸಮಾಧಾನಂ ತ್ರಿವಿಧಂ, ಮನಸ್ಸಿನ ನೆಮ್ಮದಿ ಸಿಗೋದು ಮೂರು ರೀತಿಯಲ್ಲಿ. ಯಥಾವಸ್ತು ಜ್ಞಾನಂ, ಒಂದು ವಸ್ತು ಸರಿಯಾಗಿ ಗೊತ್ತಾಗಲಿಲ್ಲ, ಯಾರೋ ಬರ್ತಿದ್ದಾರೆ ಕಾಣ್ತಾ ಇಲ್ಲ, ಟೆನ್ಷನ್. ಅದು ಗೊತ್ತಾಗೋರಿಗೆ ಒಂಥರ, ಅವರು ಇವರು ಅವರು ಏನೋ ಯೋಚನೆ ಮಾಡ್ತಾರೆ, ಗೊತ್ತಾಯ್ತು ಅಲ್ಲಿಗೆ ಅರ್ಧ ಸಮಾಧಾನ ಆಯಿತು. ಅದು ಒಂದು ಯಥಾವಸ್ತು ಜ್ಞಾನ ಮನಸ್ಸನ್ನು ಏನು ಮಾಡುತ್ತೆ, ಸ್ಥಿರ ಮಾಡುತ್ತೆ. ಸಂಶಯ ಇದ್ದ ಶೇಕ್ ಆಗುತ್ತೆ, ಮೈಂಡ್ ಶೇಕ್ ಆಗುತ್ತೆ, ಬಾಡಿನೂ ಶೇಕ್ ಆಗುತ್ತೆ. ಮೈಂಡ್ ಶೇಕ್ ಆಗದೆ ಇರೋ ಏನಾಗಬೇಕಾಗ, ಸಂಶಯ ಹೋಗಬೇಕು. ಸಂಶಯ ಹೋಗೋದು ಯಾವಾಗ, ಯಥಾವಸ್ತು ಜ್ಞಾನ, ವಸ್ತು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅಲ್ಲಿ ಮುಗಿತು. ಎಷ್ಟೋ ಸಲ ಔಷಧಿ ಕೊಡೋದಕ್ಕಿಂತ ಮುಂಚೆ ಡಯಾಗ್ನೋಸ್ ಆಗಬೇಕದು, ಇಲ್ಲ ಹೋಗಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇನ್ನೂ ಅಪಾಯ ಆಗಿಬಿಡ್ಬೋದು. ಅಲ್ಲಿಗೆ ಒಂದು ಸ್ಟೇಜ್, ಇದಂತೂ ಗೊತ್ತಾದ ಮೇಲೆ ಏನು ಮಾಡೋದು ಸುಲಭ, ಮುಂದೆ ಹೋಗೋದು ಸುಲಭ. ಅದೇ ರೀತಿಯಲ್ಲಿ ಫಸ್ಟ್ ಯಥಾವಸ್ತು ಜ್ಞಾನ ಫಸ್ಟ್ ಆಗಬೇಕು. ಯಥಾವಸ್ತು ಧ್ಯಾನ, ವಸ್ತು ಹೇಗಿದೆಯೋ ಹಾಗೆ ಧ್ಯಾನ ಮಾಡು. ಕೃಷ್ಣರೂಪ ಧ್ಯಾನ ಮಾಡು ಅಂತ ಹೇಳಿದರು, ನರಸಿಂಹರೂಪ ಧ್ಯಾನ ಮಾಡ್ದ. ನರಸಿಂಹನೇ ಕೃಷ್ಣ ಇರಬಹುದು, ಅಲ್ಲಿ ವಿಶೇಷ ಇದೆ ದೇವರಲ್ಲಿ, ಕೃಷ್ಣರೂಪ ಕೃಷ್ಣ ಲಕ್ಷಣ ಹೊಂದಿದೆ. ಅದೇ ರೀತಿ ನರಸಿಂಹರೂಪ ಒಂದು ಲಕ್ಷಣ ಇದೆ, ಆ ರೀತಿಯೇ ಮಾಡಬೇಕು. ಅದಕ್ಕೆ ಯಥಾವಸ್ತು ಧ್ಯಾನ, ಯಥಾವಸ್ತು ಸಮರ್ಪಣ, ವಸ್ತುಗಳನ್ನು ನೋಡಿ ಸಮರ್ಪಣೆ ಮಾಡಬೇಕು. ದೇವರಿಗೆ ಸರ್ವ ಸಮರ್ಪಣೆ ಮಾಡಬೇಕು, ಸ್ವಲ್ಪ ಸಮರ್ಪಣೆ ದೇವ್ರ ಪೂಜೆ ಅಲ್ಲ. ಆದರೆ ಉಳಿದವರಿಗೆಲ್ಲ ಸಮರ್ಪಣೆ ಮಾಡಾಗಿಲ್ಲ, ತಾರತಮ್ಯ ಕ್ರಮದಲ್ಲಿ ಮಾಡಬೇಕು. ಇನ್ನು ಅಯೋಗ್ಯರಿಗೆ ಕೊಡಲೇಬಾರದು, ಇದೆಲ್ಲ ಜ್ಞಾನ ಇರಬೇಕು. ಯಥಾವಸ್ತು ಸಮರ್ಪಣ, ಉದಾಹರಣೆಗೆ ಬಂಗಾರದ ಅಂಗಡಿಗೆ ಹೋದ, ಸಾವಿರ ವ್ಯಾಪಾರ ಯಾರೂ ತಪ್ಪು ಅಂತ ಕರೀಲೇ ಇಲ್ಲ. ಸ್ಟೀಲ್ ಪಾತ್ರೆಗೆ ಹೋದ, ಲಕ್ಷಾದ್ರೂ ವ್ಯಾಪಾರ ಮಾಡಿದ್ರೆ ದಡ್ಡ ಅಂತ ಕರೀತಾರೆ. ಸ್ಟೀಲ್ ಡಬರಿ ತೋರಿಸ್ತಾ ಹತ್ತು ಸಾವಿರ ಕೊಟ್ಟೆ ಅಂತ ಕೇಳಿದರೆ ಹುಚ್ಚ ಅಂತ. ಯಾಕೆ, ಯಥಾವಸ್ತು ಅಲ್ಲ, ವಸ್ತುವಿಗೆ ಮ್ಯಾಚಿಂಗ್ ದುಡ್ಡು ಅಲ್ಲ. ವಸ್ತುವಿನ ಬೆಲೆ ಭಾರಿ ಕಡಿಮೆ ಇದೆ, ದುಡ್ಡು ಜಾಸ್ತಿ ಕೊಟ್ಬಿಟ್ಟಿದ್ದೆ. ಆದರೆ ವಸ್ತುವಿನ ಬೆಲೆ ಎಷ್ಟಿದೆ ಅಷ್ಟೇ ಕೊಡ್ತಾರೆ. ಅವಾಗ ಏನಾಯಿತು, ಸರಿ ಹೋಯ್ತು, ಇಷ್ಟ ಕರೆಕ್ಟ್ ವರ್ತ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸ್ತಾನೆ, ವರ್ತ್ ಅಂದ್ಬಿಡ್ತಾರೆ, ಸುರಿ ಖುಷಿ ಆಯಿತು. ಅದು ಯಥಾವಸ್ತು ಸಮರ್ಪಣ, ಅಲ್ಲಿ ಹಣ ಕೊಡ್ತೇವೆ, ಇಲ್ಲ ಮನಸ್ಸು ಕೊಡಬೇಕು. ವಸ್ತುವಿನ ಯೋಗ್ಯತೆ ನೋಡಿ ಮನಸ್ಸು ಕೊಡಬೇಕು, ಬೇರೆ ರೀತಿ ಕೊಡಬಾರ್ದು. ಇದು ನಾವು ಲೌಕಿಕ ಯಾತಕ್ಕೆ ಕೊಡಬಾರ್ದು ಅಂದರೆ ಇಟ್ ಡಸಂಟ್ ಡಿಸರ್ವ್ ಇಟ್. 24 ತಾಸು ಯೋಚನೆ ಮಾಡಲಿಕ್ಕೆ ಹೋಗ್ತೀವಿ, ಅಷ್ಟು ಯೋಗ್ಯತೆ ಅದಕ್ಕಿಲ್ಲ. ಅರ್ಥ ಆಯ್ತಾ, ಕಾದಂಬರಿ ತುಂಬ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಅದರಿಂದ ಟೆಕ್ಸ್ಟ್ ಬುಕ್ಗೆ ಅರ್ಹತೆ ಇದೆ, ಒಂದು ಪಾಸ್ ಆಗ್ತಾನೆ, ಕೆಲಸಕ್ಕೆ ಎಲ್ಲ ಉಪಯೋಗ ಇದೆ ಅದರಿಂದ. ಸೊ ಡ್ಯೂ ರೆಸ್ಪೆಕ್ಟ್ ಅಂತೀವಲ್ಲ, ಆ ಥರ ಡ್ಯೂ ರೆಸ್ಪೆಕ್ಟ್ ಆಗೋ ಡ್ಯೂ ಆಫರ್, ಸಮರ್ಪಣ ಅಂದ್ರೆ ಆಫರ್. ಯಾರು ಎಷ್ಟೆಷ್ಟು ಬೇಕೋ ಬಿಡಿಸೋದನ್ನು ಬರ್ತಾರೆ, ಒಳಗೆ ಕೂಡಿಸಿ ತಟ್ಟೆ ಹಾಕಿ ಬಡಿಸಿದ್ರೆ ಏನು ಮಾಡಿ, ಬೆಳ್ಳೆ ತಟ್ಟೆ ಹಾಕಿ ಬಡಿಸಿದ್ರೆ ಹುಚ್ಚದ ಬರೀ ಬೆಳ್ಳೆ ತಟ್ಟೆ ಆಡೋ ಹೋಗ್ತಾರೆ, ಬಿಡೋದಿಲ್ಲ ಅವರು. ಅವ್ರಿಗೆ ಅಷ್ಟೆಲ್ಲ ಕೊಡೋದಿಲ್ಲ, ಒಳಗೆ ಕರಲಿಕ್ಕೆ ಬಿಡೋದಿಲ್ಲ ಫಸ್ಟ್. ಅವನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಒಳಗೆ ಬರಲಿಕ್ಕೆ, ಅವ್ನು ಕೊಟ್ಟರೆ ಸಾಕು ಹೋಗಿಬಿಡ್ತಾನೆ ಅಷ್ಟೇ. ಅವ್ನು ಇದ್ರ ಮಾಡಿದ್ರೆ ಅವ್ರಿಗೆ ಹುಚ್ಚಾದಾಗ ಯಾರು ಎಲ್ಲ ದಾರಿ ತಪ್ಪಿದೆ ಅಂತ ಹೇಳ್ಕೊಂಡ್ಬಿಡ್ತಾನೆ. ಅವ್ರು ಡ್ಯೂ ಅಂದರೆ ಅಷ್ಟೇ, ಅಲ್ಲಿ ಕೂತು ಅಲ್ಲೇ ಇರುವಂತ ಹೇಳ್ತಾರೆ, ಕೊಡ್ತಾರೆ. ಅವನೇನು ಹೊಸ ಅಡಿಗೆ ಹಾಕೋದಿಲ್ಲ, ಅಲ್ಲಿ ಸಿದ್ಧೆ ಕೊಡೋದು. ಅವನು ಕೂಡ ಏನು ಮಾಡ್ತಾನೆ, ಕೇಳಕ್ಕೆ ಹೋಗೋದಿಲ್ಲ. ಅವ್ನು ಕೇಳಬೇಕಾದ್ರೆ ಎಷ್ಟೋ ಹಳ್ಳಿಗಳ ಹಳಸಿದ್ದು ಕೊಡಿ ಅಂತಲೇ ಬರೋದು, ಹಳಸಿದ್ದು ಕೊಡಿ, ಕೆಟ್ಟದ್ದು ಕೊಡಿ ಅಂತಲೇ ಬರ್ತಾರೆ. ಯಾಕೆ ಅವ್ರಿಗೆ ಅದಕ್ಕೆ ಸಮಾಧಾನ, ಭಾರಿ ಸಂತೋಷ ಕೂಡ ಪಡ್ತಾರೆ ಅವರು, ಭಾರಿ ಒಳ್ಳೆ ಮನೆಯವರು ಅಂತ ಹೇಳ್ತಾರೆ. ಆ ರೀತಿ ಇವನು ಒಳ್ಳೆ ವೀರ್ ಬಂದು ಒಳ್ಳೆಯವರು ಬಂದರು, ಆತ್ಮ ಇರೋದು ಒಳಗೆ ಕೂಡಿಸಿ ಹಾಕಿದ್ರು, ಸರಿ ಹೋಯಿತು. ಯಾರು ದೊಡ್ಡ ಗುರು ಅತಿಥಿಗಳು ಬಂದರು, ಜ್ಞಾನಿಗಳು, ಅವ್ರಿಗೆ ಊಟ ಹಾಕಿದ್ಮೇಲೆ ಬಡಿಸ್ಲಿಕ್ಕೆ ಬರಲ್ಲ, ಗೊತ್ತಾಯ್ತಿಲ್ಲ. ಓ, ಅಡಿಗೆ ಮನೆಯಲ್ಲಿ ಬೇಕಾದಷ್ಟಿದೆ, ಆದರೆ ಅವ್ರಿಗೆ ಬಡಿಸೋಕ್ಕೆ ಸಾಧ್ಯ ಇಲ್ಲ. ಊಟ ಮಾಡಿಬಿಟ್ಟಿದ್ದು ಬರೋದಿಲ್ಲ, ಎಂಜಿಲಲ್ಲ ಶೇಷ ಕೂಡ ಕೊಡ ಹಾಗೆ ಪ್ರತ್ಯೇಕ ವ್ಯವಸ್ಥೆನೇ ಮಾಡಬೇಕು. ಎಷ್ಟು ತಾರತಮ್ಯ ಇದೆ ಅದರೊಳಗೆ, ಅದು ಯಥಾವಸ್ತು ಸಮರ್ಪಣ. ಅದೇ ಯಥಾವಸ್ತು, ನಿಷಿದ್ಧ ಪದಾರ್ಥ ಕೊಡೋಗಿಲ್ಲ, ಯೋಗ್ಯ ಪದಾರ್ಥನೇ ಕೊಡಬೇಕು. ಸೊ ಬಂದವರು ಯಾರು, ಪಾತ್ರ, ಕೊಡೋ ವಸ್ತು ಯಾವುದು, ಯೋಗ್ಯ ಅಯೋಗ್ಯ, ಕೊಡೋ ಕಾಲ ಯಾವುದು ಅದನ್ನು ನೋಡಬೇಕು. ದಾಚಿ ಮಧ್ಯಾಹ್ನ ಸಾಯಂಕಾಲ 5 ಗಂಟೆಗೆ ಊಟಕ್ಕೆ ಬರ್ರಿ ದಾಚಿ ಅಂತ ಕೇಳಿದರೆ ಅದು ಕಾಲ ಏನದು ತಪ್ಪು. ಎಷ್ಟೋ ದಿನ ಕೆಲವು ಊಟಕ್ಕೆ ಹೋಗಿರ್ತಾರೆ ಅಲ್ಲೋ, ಇನ್ಮೇಲೆ ಅವ್ರ ಮನೆ ಏನವಾರು ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ದಾಚಿಕರ 2 ಗಂಟೆಗೆ ಊಟಕ್ಕೆ ಹಾಕಿದ್ದಾರೆ ಪುಣ್ಯಾತ್ಮರು, ಹಾಗಾಗುತ್ತೆ. ಅದು ಸರಿಯಲ್ಲ. ಸೊ ಯಥಾವಸ್ತು ಸಮರ್ಪಿಸಿ ಎಲ್ಲ ತಗೋಬೇಕು, ವಸ್ತು, ಪಾತ್ರ, ಕಾಲ, ದೇಶ, ಅದೆಲ್ಲ ನೋಡ್ಕೊಂಡು ಕೊಡಬೇಕು ಹೊರತು ಬೇರೆ ಅಲ್ಲ. ತತ್ರ ಆದ್ಯಂ ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾ ಇತ್ಯತ್ರ ಉದಿತಂ ಇದಾನೀ ದ್ವಿತೀಯ ಮಾಹ. ಇದರಲ್ಲಿ ಮೊದಲನೇದಕ್ಕೆ ಯಥಾವಸ್ತು ಜ್ಞಾನಂ ಅಂತ ಹೇಳಬೇಕಾದ್ರೆ ತಿಳಿಸ್ಬಿಟ್ಟಿದ್ದಾರೆ. ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾ, ಎಲ್ಲ ಕಡೆ ದೇವರು ನೋಡೋದು ಏನದು, ಎಲ್ಲ ಕಡೆ ದೇವರು ನೋಡೋದು ಅದು ಯಥಾವಸ್ತು ಜ್ಞಾನಂ. ಎಲ್ಲ ಕಡೆ ದೇವರಿದ್ದಾನಾದ್ದರಿಂದ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಂಡ್ರೆ ಶ್ರೇಷ್ಠವಾದ ಜ್ಞಾನ ಅದು. ಯತಿ ಇತ್ಯತ್ರ ಉದಿತಂ ಇದಾನೀ ದ್ವಿತೀಯ ಮಾಹ, ಯಥಾವಸ್ತು ಧ್ಯಾನವನ್ನು ಹೇಳ್ತಾರೆ. ಸತ್ಯಂ ಶಿಕ್ಷೇದಿತಿ, ನಾನು ಸತ್ಯಂ ಭೂತಹಿತಂ ಪ್ರೋಕ್ತಂ ನ ಯಥಾರ್ಥಾಭಿಭಾಷಣಂ ಇತಿ ಪ್ರಾಣಿಹಿತ ವಚನಶ್ಚೈವ ಸತ್ಯ ಪದಾರ್ಥತೆಯ ಪ್ರಸಿದ್ಧತ್ವಾತ್ ಕುತಃ ತತ್ ಪರಿತ್ಯಜನಮಿತಿ ಚೇತ್ ಅತ್ಯುತ್ತಮಾರ್ಥತ್ವ ಅಭಾವಾದಿತ್ತೇ ಇತ್ಯಾದೌ ವಿವೇದಿತತ್ವ ಇದಂಚ ಮಹಾನಿಷ್ಠ ನಿವರ್ತಕತೆಯ ಮಹಿಷ್ಠ ಸಾಧಕತೆಯ ಚ ಅತ್ಯುತ್ತಮೋ ಅರ್ಥ ತಥಾ ಚ ವಕ್ಷ್ಯತೆ ಅಲ್ಲಿಗೆ ಅದರ ನಾಳೆ ಕಂಡು ಓಂ ಪ್ರಿಯ.